ஹரி ஓம் ஸ்ரீ குருப்யோ நம. அப்ரமம் பங்கரயிதம் அஜடம் விமலம் சதா ஆனந்த தீர்த்தமலம் பஜே தாபத்ரயாபகம் நித்யா சித்தாந்த துத்வாந்த வித்வம்சன ஜெயதீர்த்தாக தண்ணி பாசதாம் நோகுதம்பரே அர்த்திகல்பித கல்போயம் பிரத்யத்யத கேசரி வியாசதீர்த்த குரு பூயாத் அஸ்மதிஷ்டாத் சித்தையே தபோவித்யா விரக்தியாதி சத்குணௌகா கரானஹம் வாதிராஜ குருன் வந்தே ஹயக்ரீவ பதாஸ்ரயான் புஜ்ஜே ராகவேந்திராய சத்யதர்மரதாய ச பஜதாம் கல்பவருக்ஷாய நமதாம் காமதேனவே துர்வாதி துவாந்தரவையே வைஷ்ணவேந்தீ வரேந்தவே ஸ்ரீ ராகவேந்திர குரவே நமோ அத்யந்த தயாளவே. ஆபாத மௌலி பர்யந்தம் குருநாமாக்தி ஸ்மரேத் தேன விக்னாஹ ப்ரணஷ்யந்தி சித்தியந்த மனோரதாஹ. ஹரி ஓம் ஸ்ரீ குருப்யோ நம. நாராயண. நாவு பகவத்கீதையில் எரண்ய அத்தியாய செகண்ட் சாப்டர் செகண்ட் சாப்டர்னல்லி 62nd 63rd 62 63 ಈ ಶ್ಲೋಕಗಳನ್ನು ನೋಡ್ತಾ ಇದ್ದೀವಿ. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೊಡುವಂತಹ ಶ್ಲೋಕಗಳು. ಸೊ ಆ ಎರಡು ಶ್ಲೋಕಗಳು, ಸೊ 62 63 ಅದರಲ್ಲಿ ಗೀತಾ ಶ್ಲೋಕಗಳು, ಭಗವದ್ಗೀತಾ ಶ್ಲೋಕಗಳು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ. ಇಲ್ಲಿ ಇದರ ಅರ್ಥ ನಾವು ನೋಡಿದ್ದು ಧ್ಯಾಯತೋ ವಿಷಯಾನ್ ಪುಂಸಃ, ಪುಂಸಃ ವಿಷಯಾನ್ ಧ್ಯಾಯತಃ. ಪುಂಸಃ ಮನುಷ್ಯರು, ಪುರುಷರು ಗಂಡಸರು ಅಂತಲ್ಲ, ಪುಂಸರು ಎಲ್ಲರೂ, ಎಲ್ಲ ಜೀವರಾಶಿಗಳು ಮುಖ್ಯವಾಗಿ ಮನುಷ್ಯರೆಲ್ಲರೂ ಕೂಡ. ಧ್ಯಾಯತಃ ವಿಷಯಾನ್, ವಿಷಯಾನ್ ಧ್ಯಾಯತಃ, ವಿಷಯಗಳನ್ನು, ಮ್ಯಾಟರ್ಸ್, ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್, ಅವನ್ನು ಧ್ಯಾನ ಮಾಡ್ತಾ ಅಂದರೆ ಅದರ ಮೇಲೆ ಚಿಂತೆ ಹೋಗ್ತಾ ಇದೆ. ಐ ವಾಂಟ್ ದಿಸ್ ಆ ಪಿಕ್ಚರು, ಇಲ್ಲ ಇದು ಯಾವುದೋ ಒಂದರ ಮೇಲೆ ಮನಸ್ಸು ಹೋಗುತ್ತೆ. ಒಂದು ತಿನ್ನಬೇಕಾದ ವಸ್ತು ಇರಬಹುದು, ನೋಡಬೇಕಾದ ವಸ್ತು ಇರಬಹುದು, ಯಾವುದರ ಮೇಲೆ ಮನಸ್ಸು ಹೋದಾಗ ಅದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅದು ಬೇಕು ಬೇಕು ಅನ್ನುವ ಇಚ್ಛೆ ಬೆಳೀತಾ ಹೋಗುತ್ತೆ. ಸೊ ಅದಕ್ಕೆ ಅದರ ಧ್ಯಾನ, ಅದರ ಧ್ಯಾಸ ಇದ್ದಷ್ಟೊತ್ತು ಅದರ ಮೇಲೆ ಅಟ್ಯಾಚ್ಮೆಂಟ್ ಬೆಳೀತಾ ಬರುತ್ತೆ, ಡಿಸೈರ್ ಬೆಳೀತಾ ಬರುತ್ತೆ. ಅದಕ್ಕೆ ಧ್ಯಾಯತೋ ವಿಷಯಾನ್ ಪುಂಸಃ, ಪುಂಸಃ ಪುಂಸಃ ವಿಷಯಾನ್ ಧ್ಯಾಯತಃ, ವಿಷಯಗಳನ್ನು ಧ್ಯಾನ ಮಾಡ್ತಾ ಇದ್ದರೆ ಸಂಗ ತೇಷು ಉಪಜಾಯತೆ, ತೇಷು ಸಂಗ ಉಪಜಾಯತೆ, ಅವುಗಳ ಮೇಲೆ ಸಂಗ, ಸ್ನೇಹ, ಅಭಿಲಾಷೆ, ವಿಪರೀತವಾದ ಅಭಿಲಾಷೆ ಉಂಟಾಗತ್ತೆ, ಅತ್ಯಧಿಕವಾದ ಆಶೆ ಉಂಟಾಗತ್ತೆ. ಸಂಗಾತ್ ಸಂಜಾಯತೆ ಕಾಮಃ, ಆ ಸಂಗದಿಂದ ಅದಕ್ಕೆ ಬಹಳ ಬೇಕನ್ನುವ ಈ ಆಸಕ್ತಿ ಬೇರೆ. ಇದೇನು ಸಂಘಕ್ಕೆ ಕಾಮಕ್ಕೆ ವ್ಯತ್ಯಾಸ ಏನು? ಸಂಘ ಅಂತ ಹೇಳಿದರೆ ಜಸ್ಟ್ ಇನ್ನೋ ಅದು ಬೇಕು ಅಂತ, ಜಸ್ಟ್ ಸೂಪರ್ಫಿಷಿಯಲ್ ಡಿಸೈರ್ ಬರೋದು ಸಂಘ. ಅದರ ಮೇಲೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದು ಸಂಘ. ಆ ಕನೆಕ್ಷನ್ ಬಂದ ಮೇಲೆ ಅದು ಬೇಕನ್ನುವ ಇಚ್ಛೆ, ದೃಢವಾದ ಇಚ್ಛೆ ಬರುವುದು ಕಾಮ. ಕಾಮ ಅಂತ ಹೇಳಿದರೆ ಅಭಿಲಾಷೆ, ಆಸಕ್ತಿಯಿಂದ ಬರುವಂತಹ ಅಭಿಲಾಷೆ, ಬಹಳ ಡೀಪ್ ಅಟ್ಯಾಚ್ಮೆಂಟ್ ಫಾರ್ ದಟ್, ಡೀಪ್ ಡಿಸೈರ್ ಫಾರ್ ದಟ್, ಅದಕ್ಕೆ ಕಾಮ ಅಂತ ಕರೀತಾರೆ. ಕಾಮಾತ್ ಕ್ರೋಧೋ ವಿಜಾಯತೆ, ಆ ಕಾಮ ಬೇಕನ್ನುವ ಇಚ್ಛೆ ನಮಗೆ ಆಗದೇ ಇದ್ದರೆ, ಪೂರೈಸದೇ ಇದ್ದರೆ ಅದಕ್ಕೆ ಒಂದು ಅಡ್ಡಿ ಬಂದಾಗ ಅದ ಕೋಪ ಬರುತ್ತೆ. ಯಾರು ಅದಕ್ಕೆ ನಮಗೆ ಅಡ್ಡಿ ಮಾಡಿದ್ದಾರೋ ಅವ್ರ ಮೇಲೆ ಸಿಟ್ಟು, ಕೋಪ ವಿಪರೀತವಾಗಿ ಬರುತ್ತೆ. ಸಂಬಡಿ ಡಿನೈಡ್ ಮೀ ದಟ್, ವೈ ಡಿಡ್ ದ ಡಿನೈ ಮೀ, ದೇ ಡೋಂಟ್ ಲೈಕ್, ಐ ಡೋಂಟ್ ಲೈಕ್ ದಟ್ ಅಂತ ಹೇಳಿ ಈ ವಿಧವಾಗಿ ಅವ್ರ ಮೇಲೆ ಸಿಟ್ಟು ಕೋಪ ಬರುತ್ತೆ. ಇದರಿಂದ ಕಾಮ ನೆರವೇರದೇ ಇದ್ದರೆ ಅದಕ್ಕೆ ಕ್ರೋಧ ಉಂಟಾಗುತ್ತೆ. ಕ್ರೋಧ ಉಂಟಾದಾಗ ಏನಾಗುತ್ತೆ? ಕ್ರೋಧಾದ್ ಭವತಿ ಸಮ್ಮೋಹ, ಕ್ರೋಧದಿಂದ ಸಮ್ಮೋಹ ಉಂಟಾಗುತ್ತೆ. ಸಮ್ಮೋಹ ಅಂದರೆ ಏನು ಅಂತ ಹೇಳಿದರೆ ಆಚಾರ್ಯರ ಭಾಷೆಯಲ್ಲಿ ಹೇಳ್ತಾರೆ, ಸಮ್ಮೋಹ ಅಂದರೆ ಅಧರ್ಮವನ್ನು ಮಾಡಬೇಕನ್ನುವ, ಯಾವುದು ಸರಿಯಿಲ್ಲವೋ ಅದನ್ನೇ ಮಾಡಬೇಕನ್ನುವ ಪಾಪ ಚಿಂತನೆಯಲ್ಲಿ ದೃಢವಾದ ಮನಸ್ಸಿಡುವುದೇ ಸಮ್ಮೋಹ ಅಂತ ಕರೀತಾರೆ. ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸಮ್ಮೋಹದಿಂದ ಸ್ಮೃತಿ ವಿಭ್ರಮವಾಗುತ್ತೆ. ಸ್ಮೃತಿ ವಿಭ್ರಮ ಅಂದರೆ ಏನು? ಯಾವುದು ಪ್ರತಿಷೇಧವೋ, ಯಾವುದು ನಿಷೇಧವೋ, ಯಾವುದು ಮಾಡಕೂಡದೋ ಅದು ಮಾಡಕೂಡದು ಅನ್ನುವ ಬುದ್ಧಿಯೇ ಇಲ್ಲದೇ ಇರುವುದು, ಬುದ್ಧಿನಾಶವಾಗುವುದು. ಪ್ರತಿಷೇಧಾದಿಗಳ ಮೇಲೆ ಅಂದರೆ ನಿಷೇಧ, ದಿಸ್ ಇಸ್ ಪ್ರೊಹಿಬಿಟೆಡ್ ಅನ್ನುವ ಬುದ್ಧಿ ಇಲ್ಲದೆ ಹೋಗುವುದು, ಅದಕ್ಕೆ ಸ್ಮೃತಿ ವಿಭ್ರಮ ಅಂತ ಹೇಳ್ತಾರೆ. ಅದಾದ ಮೇಲೆ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಅದರ ಮೇಲೆ ಅದರ ಮೂಲಕವಾಗಿ ಬುದ್ಧಿನಾಶವಾಗುತ್ತೆ. ಬುದ್ಧಿನಾಶ ಅಂದರೆ ಏನು? ಬುದ್ಧಿನಾಶ ಅಂದರೆ ಸರ್ವಾತ್ಮನ ದೋಷ ಬುದ್ಧಿನಾಶ ಅಂತೇಳಿ, ಅಂದರೆ ಇನ್ನು ಯಾವುದು ಕಣ್ಣಿಗೆ ಕಾಣಿಸಿದೆ, ಜಸ್ಟ್ ಬಿಕಮ್ ಟೋಟಲಿ ಬ್ಲೈಂಡ್, ಸೊ ಬ್ಲೈಂಡ್ ಟು ಎಕ್ಸ್ಟರ್ನಲ್ ಮ್ಯಾಟರ್ಸ್, ಅದಕ್ಕೆ ಯಾವುದು ತಪ್ಪು ಯಾವುದು ಸರಿ ಅಂತ ಸರ್ವಾತ್ಮನ ಎಲ್ಲ ವಿಷಯಗಳಲ್ಲಿ ಕೂಡ ಸರಿಯಾದ ಚಿಂತನೆ ಇಲ್ಲದೆ ಇರುವುದು ಅದು ಬುದ್ಧಿನಾಶ. ಅಂದರೆ ಅವನಿಗೆ ಬುದ್ಧೇ ಇಲ್ಲರಿ ಅಂತ ಹೇಳ್ತೀವಿ, ಅಂದರೆ ಹೀ ಇಸ್ ಕಂಪ್ಲೀಟ್ಲಿ ಗಾನ್ ಕೇಸ್ ಅಂತೀವಲ್ಲ ಆ ಥರ. ಸೊ ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಆದಾಗ ಏನಾಗುತ್ತೆ? ಬುದ್ಧಿನಾಶಾತ್ ಪ್ರಣಶ್ಯತಿ, ಅವನಿಂದ ಪ್ರನಾಶನ ವಿನಾಶನ ಪ್ರಕರ್ಷವಾದ ನಾಶನ ಅಂದರೆ ನರಕಾದಿ ಅನರ್ಥಗಳು, ನರಕಾದಿಗಳಿಗೆ ಹೋಗುವುದು, ಅಂತಮಸುವುದು ಇತ್ಯಾದಿಗಳೆಲ್ಲ ಆಗುತ್ತೆ. ಎಷ್ಟೆಷ್ಟು ಬುದ್ಧಿನಾಶ ಆದರೆ ಅಷ್ಟು ತೊಂದರೆ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದು, ರಾಗಾದಿ ದೋಷಕಾರಣಮಾಹ ಪರಿಹಾರಾಯ ಶ್ಲೋಕದ್ವಯೇನ. ಈ ಎರಡು ಶ್ಲೋಕಗಳ ಮೂಲಕವಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಎರಡು ಶ್ಲೋಕಗಳ ಮೂಲಕವಾಗಿ ಹೇಳ್ತಾ ಇರುವುದು ಏನು ಅಂತ ಹೇಳಿದರೆ, ರಾಗಾದಿಗಳ ದೋಷ ಅಂದರೆ ಅನುರಾಗಾದಿಗಳು, ಅದಕ್ಕೂ ನಮಗೆ ಅಟ್ಯಾಚ್ಮೆಂಟ್ಸ್ ಬರುವುದಕ್ಕೆ ಅಂತಹ ದೋಷ, ಅಟ್ಯಾಚ್ಮೆಂಟ್ಸ್, ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಬರುವುದಕ್ಕೆ ಕಾರಣವೇನು, ಅದನ್ನು ನಾವು ಹೇಗೆ ಪರಿಹಾರ ಮಾಡಬೇಕು ಅಂದರೆ ಡಯಾಗ್ನೈಸಿಂಗ್ ದ ಪ್ರಾಬ್ಲಮ್ ಆ್ಯಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಮೊದಲು ಡಯಾಗ್ನೋಸ್ ಮಾಡಿದ್ರೆ ಸಾಲ್ವ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಈ ರಾಗಾದಿ ದೋಷಗಳಿಗೆ ಕಾರಣವೇನು ಅಂತ ತಿಳ್ಕೊಳ್ಳಕ್ಕೆ, ಅದು ತಿಳ್ಕೊಂಡ ಮೇಲೆ ಅದು ಪರಿಹಾರ ಮಾಡುವುದು ಹೇಗೆ, ಅದು ಹೇಗೆ ರಿಸಾಲ್ವ್ ಮಾಡುವುದು ಅನ್ನುವುದು, ಈ ಎರಡನ್ನು ಈ ಶ್ಲೋಕಗಳೆರಡು ನಮಗೆ ತಿಳಿಸುತ್ತೆ. ಅದಕ್ಕೆ ಇಲ್ಲಿ ಮೋಹ ಅನ್ನುವ ಶಬ್ದಕ್ಕೆ ಏನೇ ಅರ್ಥ ಹೇಳ್ತಾ ಇದ್ದಾರೆ ಅಂದರೆ, ಮೋಹ ಅಂದರೆ ಸಮೋಹ ಅಕಾರ್ಯೇಚ್ಛ ಅಂತೇಳಿ, ಮಾಡಕೂಡದರ ಮೇಲೆ ಇಚ್ಛೆ ಇರುವುದೇ ಸಮೋಹ. ಈ ಅರ್ಥವನ್ನು ನೀವು ಹೇಗೆ ಹೇಳಿ, ಸಮೋಹ ಅಂದರೆ ಡೆಲ್ಯೂಷನ್ ಅಲ್ಲವೇ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯರು ಉಪಗೀತೆಯಿಂದ ಒಂದು ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಮೋಹ ಸಂಜ್ಞಿತಂ ಅಧರ್ಮ ಲಕ್ಷಣಂ ಚೈವ ನಿಯತಂ ಪಾಪಕರ್ಮಸು ಇತಿ. ಸಮೋಹ ಅಂತ ಹೇಳಿದರೆ ಅಧರ್ಮ ಲಕ್ಷಣಂ ಚೈವ ನಿಯತಂ ಪಾಪಕರ್ಮಸು. ಅಧರ್ಮ ಲಕ್ಷಣ ಇದು ಏನು, ನಿಯತವಾದ ಪಾಪಕರ್ಮಗಳಲ್ಲಿ ಅಧರ್ಮ ಲಕ್ಷಣಂ ಚೈವ ಅಂದರೆ, ನಾವು ಯಾವುದಾದರೆ ಮಾಡಬಾರದನ್ನು ಅದರ ಮೇಲೆ ಇಚ್ಛಿರೋದು ಅಂದರೆ, ಉಪಗೀತೆಯಲ್ಲಿ ಹೇಳಿದ ಶಬ್ದಕ್ಕೆ ಈ ಡೆಫಿನೇಷನ್ಗೆ ಅರ್ಥ ಏನು ಅಂತ ಹೇಳಿದರೆ, ಪಾಪ ಮತ್ತು ಅದಕ್ಕೆ ಕಾರಣವಾದ ನಿಷಿದ್ಧವಾದ ಕರ್ಮಗಳಲ್ಲಿ ಆಸಕ್ತಿ, ಅದಕ್ಕೆ ಮೋಹ ಅಂತ ಕರೀತಾರೆ. ಅಂದರೆ ಯಾವುದು ಪಾಪಕರ್ಮಗಳಿವೋ ಅದರ ಮೇಲೆ ನಿಯತ ಅಂದರೆ ಇಸ್ ಸ್ಟೆಡ್ ಫ್ಯಾಸ್ಟ್ ಎ ಮೈಂಡ್ ವಿಚ್ ಇಸ್ ಸ್ಟೆಡ್ ಫ್ಯಾಸ್ಟ್ ಆನ್ ಥಿಂಗ್ಸ್ ದಟ್ ಆರ್ ಫರ್ಬಿಡನ್, ಅದಕ್ಕೆ ಸಮೋಹ ಅಂತ ಕರೀತಾರೆ ಅಂಥೇಳಿ ಅದರ ಡೆಫಿನೇಷನ್ ಕೊಟ್ಟಿದ್ದಾರೆ. ತಥಾಚ ಅನ್ಯತ್ರ ಸಮೋಹ ಅಧರ್ಮ ಕಾಮಿತ, ಇನ್ನೊಂದು ಕಡೆ ಕೂಡ ಸಮೋಹ ಅಂದರೆ ಅಧರ್ಮದಲ್ಲಿ ಕಾಮನೆ ಇರುವುದು, ಇಚ್ಛೆ ಇರುವುದು ಅಂಥೇಳಿ. ಸಮೋಹ ಅಂದರೆ ಬೇಸಿಕ್ ಆಗಿ ಅಧರ್ಮದಲ್ಲಿ ಕಾಮನೆ ಇರುವುದು, ಸೊ ಡಿಸೈರ್ ಫಾರ್ ಅಧರ್ಮ. ಅದಕ್ಕೆ ಸ್ಮೃತಿ ವಿಭ್ರಮ ಅಂತೇಳಿದ್ರೆ, ಅಂದರೆ ಸಮೂಹದಿಂದ ಏನಾಗುತ್ತೆ, ಸ್ಮೃತಿ ವಿಭ್ರಮವಾಗುತ್ತೆ. ಸ್ಮೃತಿ ವಿಭ್ರಮ ಅಂದರೆ ಪ್ರತಿಷೇಧಾದಿ ಬುದ್ಧಿನಾಶ. ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶ, ಸ್ಮೃತಿ ಭ್ರಮಣ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತೇಳಿ, ಸ್ಮೃತಿ ವಿಭ್ರಮ ಅಂತ ಹೇಳಿದರೆ ಅದಕ್ಕೆ ಪ್ರತಿಷೇಧಾದಿ ಬುದ್ಧಿನಾಶ ಅಂದರೆ, ಇದು ನಿಷೇಧ, ಇದು ಪ್ರತಿಷೇಧ ಅಂದರು, ನಿಷೇಧ ಅಂದರು, ಭೂತ ಪರ್ಯಾಯ ಪದಗಳು. ಪ್ರತಿಷೇಧ ಅಂದರು, ನಿಷೇಧ ಅಂದರು, ಫರ್ಬಿಡನ್ ಥಿಂಗ್ಸ್ ಅಂತ ಅರ್ಥ. ಎರಡು ಪರ್ಯಾಯ ಪದಗಳು, ಬೋತ್ ಮೀನ್ ದ ಸೇಮ್ ಥಿಂಗ್. ಸೊ ಈ ಪ್ರತಿಷೇಧಾದಿಗಳಲ್ಲಿ ಅಂದರೆ ಯಾವುದು ಫರ್ಬಿಡನ್ನು, ಯಾವುದಿದು ಅನ್ನುವ ಈ ವಿಷಯಗಳಲ್ಲಿ ಬುದ್ಧಿ ಇಲ್ಲದೇ ಇರುವುದು, ಅದಕ್ಕೆ ಸ್ಮೃತಿ ವಿಭ್ರಮ ಅಂತ ಕರೀತಾರೆ. ಬುದ್ಧಿನಾಶ ಅಂತ ಹೇಳಿದರೆ, ಮತ್ತು ಸ್ಮೃತಿ ವಿಭ್ರಮ ಅಂದರೆ ಪ್ರತಿಷೇಧಾದಿ ಬುದ್ಧಿನಾಶ ಅಂತ ಹೇಳಿದ್ದಾರೆ, ಮತ್ತು ಬುದ್ಧಿನಾಶ ಸ್ಮೃತಿ ವಿಭ್ರಮದಿಂದ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಅಂತ ಹೇಳಿದ್ದಾರೆ. ಅಂದರೆ ಸ್ಮೃತಿ ವಿಭ್ರಮದಿಂದ ಬುದ್ಧಿನಾಶವಾಗುತ್ತೆ, ಮತ್ತು ಸ್ಮೃತಿ ವಿಭ್ರಮವೇ ಪ್ರತಿಷೇಧಾದಿ ಬುದ್ಧಿನಾಶ ಅಂತ ಹೇಳಿದ್ದಾರಲ್ವಾ, ಮತ್ತು ಬುದ್ಧಿನಾಶ ಆಗತ್ತೆ ಅಂತ ಹೇಳಿದರೆ ಏನು, ಸ್ಮೃತಿ ವಿಭ್ರಮದಿಂದ ಬುದ್ಧಿನಾಶ ಆಗತ್ತೆ ಅಂತ ಹೇಳಿದರೆ, ಸ್ಮೃತಿ ವಿಭ್ರಮ ಅಂದರೆ ಪ್ರತಿಷೇಧಾದಿ ಬುದ್ಧಿನಾಶ ಅಂತ ಹೇಳಿದರೆ, ಮತ್ತು ಪ್ರತಿಷೇಧಾದಿಗಳಲ್ಲಿ ಬುದ್ಧಿ ಇಲ್ಲದೇ ಇರುವುದರ ಮೂಲಕವಾಗಿ ಬುದ್ಧಿನಾಶವಾಗತ್ತೆ ಅಂತ ಹೇಳಿದರೆ, ಇದೇನು, ದಿಸ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ ಅಂತ ಹೇಳಿದರೆ, ಹಾಗೆ ಅಲ್ಲ. ಬುದ್ಧಿನಾಶ ಅಂದರೆ ಸರ್ವಾತ್ಮನ ದೋಷ ಬುದ್ಧಿನಾಶ ಅಂತೇಳಿ, ಅಂದರೆ ಫಸ್ಟ್ ಸ್ಟೇಜ್ ಒನ್ ಏನಂತ ಹೇಳಿದರೆ, ನಿಷೇಧ ವಸ್ತುಗಳಲ್ಲಿ ಅದು ನಿಷೇಧ ಅನ್ನುವ ಬುದ್ಧಿ ಇಲ್ಲದೇ ಇರುವುದು, ಅದು ಇಲ್ಲದೇ ಇದ್ದುವಾಗ ನಿಷೇಧಗಳನ್ನು ಮಾಡ್ತಾ ಹೋಗ್ತಾರೆ, ಆವಾಗ ಏನಾಗುತ್ತೆ, ಬುದ್ಧಿ ಪೂರ್ತಿ ಕೆಟ್ಟೋಗುತ್ತೆ, ಬುದ್ಧಿ ಪೂರ್ತಿ ಕೆಟ್ಟೋಗುತ್ತೆ, ಬುದ್ಧಿನಾಶ ಸರ್ವಾತ್ಮನ ದೋಷ ಬುದ್ಧಿನಾಶ. ಎಲ್ಲ ವಿಷಯಗಳಲ್ಲಿ ಬುದ್ಧಿ ಕೆಟ್ಟೋಗಿದ್ರೆ ಗಾನ್ ಕೇಸ್ ಅಂತ ಹೇಳ್ತೀವಲ್ಲ, ಆ ತರಹ ಆಗಿದ್ರೆ ಅದಕ್ಕೆ ಬುದ್ಧಿನಾಶ ಅಂತ ಕರೀತಾರೆ. ಅಂದರೆ ದಟ್ ಈಸ್ ಮಚ್ ವರ್ಸ್ ಸಿಚುಯೇಷನ್ ದ್ಯಾನ್ ಸ್ಮೃತಿ ವಿಭ್ರಮ. ಸ್ಮೃತಿ ವಿಭ್ರಮ ಸ್ಟೇಜ್ ಒನ್ ಆದರೆ, ಬುದ್ಧಿನಾಶ ಸ್ಟೇಜ್ ಟು ಅಂದರೆ ಫರ್ದರ್ ಡೀಪರ್ ಸ್ಟೇಜ್. ಸೊ ಈ ವಿಧವಾಗಿ ಬುದ್ಧಿನಾಶವಾದ ಮೇಲೆ ಅದರ ಮೂಲಕವಾಗಿ ಬುದ್ಧಿನಾಶಾತ್ ಪ್ರಣಶ್ಯತಿ ಪ್ರಕರ್ಷೇನ ನಶ್ಯತಿ ನರಕಾದಿ ಅನರ್ಥಂ ಪ್ರಾಪ್ನೋತಿ, ನರಕಾದಿಗಳು ಅವನಿಗೆ ಉಂಟಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ತಥಾ ಇದಕ್ಕೆ ಇಂತಹ ಇಂಟರ್ಪ್ರಿಟೇಷನ್ಗೆ ಎಲ್ಲಿ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದರೆ, ಅದನ್ನು ಇನ್ನೊಂದು ಕಡೆಯಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅಧರ್ಮ ಕಾಮಿನ ಶಾಸ್ತ್ರೇ ವಿಸ್ಮೃತಿ ಜಾಯತೆ ಯದಾ ದೋಷಾದೃಷ್ಟೇನ ದೋಷಾದೃಷ್ಟೇ ತತ್ಕೃತೇಶ್ಚ ನರಕಂ ಪ್ರತಿಪದ್ಯತೆ ಇತಿ. ಇದು ಬೇರೆ ಕಡೆಯಿಂದ ಆಚಾರ್ಯ ಎಲ್ಲಿಂದ ಕೋಟ್ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಅಂತೆ, ಇದು ಬೇರೆ ಕಡೆಯಿಂದ ಉಪಗೀತದಲ್ಲೇ ಇರಬಹುದು. ಸೊ ಇಲ್ಲಿ ಅಧರ್ಮ ಕಾಮಿನ ಶಾಸ್ತ್ರೇ ವಿಸ್ಮೃತಿ ಜಾಯತೆ ಯದಾ ದೋಷಾದೃಷ್ಟೇ ತತ್ಕೃತೇಶ್ಚ ನರಕಂ ಪ್ರತಿಪದ್ಯತೆ ಅನ್ನೋದಕ್ಕೆ ಅರ್ಥ ಏನಂದರೆ, ಅಧರ್ಮ ಕಾಮಿನ ಶಾಸ್ತ್ರೇ, ಶಾಸ್ತ್ರಗಳಲ್ಲಿ ಇದು ಅಧರ್ಮ ಅಂಥೇಳಿ, ಅಧರ್ಮಗಳ ಯಾವ ಅಂದರೆ ಶಾಸ್ತ್ರದೃಷ್ಟಿಯಲ್ಲಿ ಅಧರ್ಮ ಅಂತ ಹೇಳಿದನ್ನು ಅದನ್ನು ಕಾಮನೆ ಮಾಡುವುದು. ಸೊ ಅಂತಹ ಯಾರಾದರೆ ಇದ್ದಾರೋ ಅದವರಿಗೆ ಅಧರ್ಮ ಕಾಮಿನ ಶಾಸ್ತ್ರೇ ವಿಸ್ಮೃತಿ ಜಾಯತೆಯದ, ಅದರ ಮೇಲೆ ವಿಸ್ಮೃತಿ ಅಂದರೆ ಮರೆತು ಬಿಡೋದು, ಶಾಸ್ತ್ರಗಳನ್ನು ಕಲಿತಿರ್ತಾರೆ, ಇದರಲ್ಲಿ ಇದು ಕೆಟ್ಟದು, ಇದು ಒಳ್ಳೇದು, ಇದು ಮಾಡಕೂಡ್ದು ಅಂತ ಹೇಳ್ತಾರೆ. ಅದು ವಿಸ್ಮರಣೆ ಆಗಿಬಿಟ್ರೆ, ಅದು ಮರ್ತಿಬಿಟ್ರೆ, ಯಾವಾಗಾದ್ರೆ ನಮ್ಮಲ್ಲಿ ವಿಸ್ಮರಣೆ, ಫರ್ಗೆಟಿಂಗ್, ವಿಸ್ಮೃತಿ ಜಾಯತೆಯದ ದೋಷ ಅದೃಷ್ಟೇ, ಆವಾಗ ಅವ್ರಿಗೆ ದೋಷಗಳು ಕಾಣಿಸಿಕೊಡುವುದಿಲ್ಲ. ದೋಷ ಅದೃಷ್ಟೆ, ದೃಷ್ಟ ಅಂದ್ರೆ ಕಾಣಿಸುವುದು, ಅದೃಷ್ಟ ಅಂದ್ರೆ ಕಾಣಿಸದೇ ಇರುವುದು. ದೋಷ ಅದೃಷ್ಟೇ, ದೋಷಗಳು ಕಾಣಿಸುವುದಿಲ್ಲ. ಅದಕ್ಕೆ ತತ್ ಕೃತೇಶ್ಚ, ಅದು ಮಾಡಿದ್ರ ಮೂಲಕವಾಗಿ ದೋಷ ಕಾಣಿಸುವುದಿಲ್ಲ. ಸೊ ತತ್ಕೃತೇಶ್ಚ, ಅದನ್ನು ಮಾಡಲಿಕ್ಕೆ ಹೊರಡ್ತಾರೆ, ಅದರ ಮೂಲಕವಾಗಿ ನರಕಂ ಪ್ರತಿಪದ್ಯತೆ, ನರಕವನ್ನು ಹೊಂದುತ್ತಾರೆ ಅಂತೇಳಿ ಇದನ್ನು ಕೂಡ ಹೇಳಿದ್ದಾರೆ. ಸೊ ಅಧರ್ಮಾಸಕ್ತನಿಗೆ ಶಾಸ್ತ್ರದಲ್ಲಿ ವಿಸ್ಮೃತಿ ವಿಸ್ಮರಣೆ ಬರುತ್ತೆ, ಫರ್ಗೆಟ್ಫುಲ್ ದಟ್ ಮೀನ್ಸ್ ಹಿ ಸ್ಟಾರ್ಟ್ಸ್ ಇಗ್ನೋರಿಂಗ್ ದ ಶಾಸ್ತ್ರಾಸ್, ಆಗ ದೋಷ ದೃಷ್ಟಿ ಇಲ್ಲದೇ ಹೋಗುತ್ತೆ. ಅದು ಇಲ್ಲ, ಆ ಕಾರಣದಿಂದ ಮಾಡಬಾಕೂಡದನ್ನು, ಮಾಡಬಾರದೇ ಇರುವುದನ್ನು ಮಾಡುತ್ತಾ ಇರ್ತಾನೆ. ಅದು ಮತ್ತು 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 ಮಾಡಿ 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 ಅವನಿಗೆ ಇನ್ನೂ ಕೂಡ ಕೆಟ್ಟ ಬುದ್ಧಿ ಜಾಸ್ತಿ ಹಾಕ್ತಾ ಹೋಗುತ್ತೆ. ಆವಾಗ ಅವನು ಕೊನೆಗೆ ನರಕಕ್ಕೆ ಹೋಗ್ತಾನೆ ಅಂತೇಳಿ ಹೇಳಿದಂತಹ ಇನ್ನೊಂದು ಕೋಟನ್ನು ಹೇಳಿದ್ದಾರೆ ಆಚಾರ್ಯರು. ಇದನ್ನೇ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ತಾತ್ಪರ್ಯ ಮೂಲಕವಾಗಿ ಸಮ್ಮೋಹಾತ್ ಮಿಥ್ಯಾ ಜ್ಞಾನಾತ್ ಜ್ಞಾತಮಿ ಅನ್ಯಥಾ ಸ್ಮರ್ಯತೆ, ವಾಕ್ಯಾರ್ಥಾನಾಂ ಅನ್ಯಥಾ ಸ್ಮರಣಾತ್ ನಿರ್ನೀತಂ ಜ್ಞಾನಮಿ ನಶ್ಯತಿ. ಆ ಭಾಷೆಯಲ್ಲಿ ಹೇಳಿದ ಶಬ್ದಗಳ ವಿವರಣೆಯನ್ನು ತಾತ್ಪರ್ಯದಲ್ಲಿ ಕೊಡ್ತಾ ಇದ್ದಾರೆ. ಸಮ್ಮೋಹಾತ್ ಅಂದ್ರೆ ಮಿಥ್ಯಾ ಜ್ಞಾನಾತ್ ಅಂತೇಳಿ. ಏನು ಸಮ್ಮೋಹದಿಂದ ಅಂದ್ರೆ ಮಿಥ್ಯಾ ಜ್ಞಾನದಿಂದ, ಸಮ್ಮೋಹ ಅನ್ನೋ ಶಬ್ದಕ್ಕೆ ಮಿಥ್ಯಾ ಜ್ಞಾನ. ಮಿಥ್ಯಾ ಜ್ಞಾನ ಅಂದ್ರೆ ಏನು? ಮಿಥ್ಯಾ ಜ್ಞಾನ ಅಂತ ಹೇಳಿದರೆ ಯಾವುದು ಇಲ್ಲದೇ ಇರುತ್ತೋ ಅದನ್ನು ಇದ್ದಂತೆ ಭಾವನೆ ಮಾಡುದು, ಇಲ್ಲದನ್ನು ಇದ್ದಂತೆ, ಇದ್ದದನ್ನು ಇಲ್ಲದಂತೆ ಭಾವನೆ ಮಾಡುವುದೇ ಮಿಥ್ಯಾ ಜ್ಞಾನ. ಏನು ಇದೆ, ಯಾವುದು ಇಲ್ಲ. ಈಗ ಇದು ನಿಷೇಧ, ಅದನ್ನು ನಿಷೇಧ ಅಂತ ತಿಳಿಯಲ್ದೇ ಇರುವುದು, ಇನ್ನೊಂದು ನಿಷೇಧ ಆದದ್ದನ್ನು ನಿಷೇಧವಲ್ಲ ಅಂತ, ನಿಷೇಧವಲ್ಲದೇ ಇರುವುದನ್ನು ನಿಷೇಧ ಅಂತ ಹೇಳುದು, ಎರಡು ಸಮೂಹವೇ, ಬೋಧ ಸಮೂಹ. ಮಿಥ್ಯಾ ಜ್ಞಾನ ಅಂದ್ರೆ ಏನು? ಯಾವುದು ನಿಷೇಧವಲ್ಲವೋ ಅದನ್ನು ನಿಷೇಧ ಅಂತ ಭಾವನೆ ಮಾಡುದು, ಯಾವುದು ನಿಷೇಧವಾಗಿದೋ ಅದು ನಿಷೇಧವಲ್ಲ ಅಂತ ಭಾವನೆ ಮಾಡುವುದು, ಎರಡೂ ಕೂಡ ಸಮೂಹವೇ. ಅದಕ್ಕೆ ಸಮೂಹಾತ್ ಅಂದ್ರೆ ಮಿಥ್ಯಾ ಜ್ಞಾನಾತ್. ಈಗ ಪರವಿತ್ತ ಅಪಹರಣ ಅಂತ ಎಕ್ಸಾಂಪಲ್ ಕೊಡ್ತಾರೆ ಒಟ್ಟಿಗೆ. ಸೊ ಪರವಿತ್ತ ಅಪಹರಣ ಅಂತ ಹೇಳಿದರೆ ಬೇರೆಯವರ ದುಡ್ಡನ್ನು ನಾವು ಅಪಹರಣ ಮಾಡುವುದು, ಅದು ಅಧರ್ಮ, ಎಲ್ಲರಿಗೂ ಗೊತ್ತಾಗಿದ್ದೆ. ಆದರೆ ಯಾರಾದರೂ ಒಂದು ದುಷ್ಟ ಚಿಂತನೆ ಇರುವವನೇನು ಮಾಡ್ತಾನೆ, ಬೇರೆಯವ್ರ ದುಡ್ಡು ಅಪಹರಣ ಮಾಡೋದ್ರ ಮೂಲಕವಾಗಿ ಅವನಿಗೆ ಬಹಳ ಸುಖ ಉಂಟಾಗುತ್ತೆ, ಹಿ ಗೆಟ್ಸ್ ಲಾಟ್ ಆಫ್ ಪ್ಲೇಜರ್ಸ್ ಜಾಯ್ಸ್. ಆವಾಗ ಅವನಿಗೆ ಏನು ತೋರುತ್ತೆ, ಪರವಿತ್ತ ಅಪಹರಣ ಅಧರ್ಮ ಆದರೂ ಕೂಡ ಅದರ ಮೇಲೆ ತಾನು ಅದು ಸರಿ, ನನ್ನದರಲ್ಲಿ ತಪ್ಪಿಲ್ಲ ಅಂಥೇಳಿ ಧರ್ಮ ಬುದ್ಧಿಯನ್ನು, ಅದು ಅಧರ್ಮವಾದದ್ದನ್ನು ಅಧರ್ಮ ಅಂತ ತಿಳಿಯದೆ ಧರ್ಮ ಅಂತ ತಿಳಿಯುವುದು, ಅದು ಮಿಥ್ಯಾಜ್ಞಾನ. ಅದೇ ವಿಧವಾಗಿ ಇನ್ನೊಂದು ಯಾವುದು ಒಳ್ಳೆ ಕೆಲಸ ಇರುತ್ತೆ, ಇದು ಕೆಟ್ಟ ಕೆಲಸ ಅಂತ ಭಾವನೆ ಮಾಡುವುದು, ಅದು ಕೂಡ ಮಿಥ್ಯಾಜ್ಞಾನವೇ. ಸೊ ಒಳ್ಳೆಯದನ್ನು ಕೆಟ್ಟದಂತ, ಕೆಟ್ಟದನ್ನು ಒಳ್ಳೆಯದಂತ ಭಾವನೆ ಮಾಡುವುದು, ಇದು ಮಿಥ್ಯಾಜ್ಞಾನ. ಸೊ ಅದಾದ ಮೇಲೆ ಜ್ಞಾತಮಿ ಅನ್ಯಥಾ ಸ್ಮರ್ಯತೆ, ಆವಾಗ ಏನಾಗುತ್ತೆ, ಸರಿಯಾಗಿ ತಿಳಿದಿದ್ದನ್ನು ಅನ್ಯಥಾ ರೀತಿಯಿಂದ ಸ್ಮರಣೆ ಮಾಡ್ತಾನೆ. ಸ್ಮೃತಿ ವಿಭ್ರಮ ಅಂದ್ರೆ ಸಮೂಹಾತ್ ಸ್ಮೃತಿ ಭ್ರಂಶ ಆಗುತ್ತೆ ಅಂತ ಹೇಳಿದ್ದಾರಲ್ವಾ. ಸ್ಮೃತಿ ಭ್ರಂಶ ಸ್ಮೃತಿ ವಿಭ್ರಮ ಅಂತ ಹೇಳಿದ್ರೆ ಏನು, ಯಾವುದಾದ ಇಟ್ಸ್ ಅಬರೇಷನ್ ಆಫ್ ಮೈಂಡ್. ಸ್ಮೃತಿ ವಿಭ್ರಮ ಅನ್ನೋದೇನು ಮಾಡ್ತೀವಿ, ನಮಗೆ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಅಬರೇಷನ್ ಆಫ್ ಮೈಂಡ್. ಸೊ ಅವರು ಸಪೋಸ್ ಸಂಬಡಿ ನೋಸ್ ವಾಟ್ ಈಸ್ ರೈಟ್, ಸರಿಯಾಗಿ ತಿಳಿದಿದೆ, ಅದು ತಿಳಿದ ಮೇಲೆ ದೆನ್ ಹಿ ಸಂಹೌ ಲೂಸಸ್ ಟ್ರ್ಯಾಕ್ ಆಫ್ ಇಟ್, ಆಫ್ ದ ಟ್ರ್ಯಾಕ್ ಹೊಟ್ಟೋಗ್ಬಿಟ್ಟು ಅನ್ಯಥಾ ರೀತಿಯಿಂದ ಅದನ್ನು ಸ್ಮರಣ ಮಾಡ್ತಾನೆ. ದಟ್ ಮೀನ್ಸ್ ಹಿ ಸ್ಟಾರ್ಟ್ಸ್ ಬಿಲೀವಿಂಗ್ ಇಟ್ ಇನ್ ಎ ಡಿಫರೆಂಟ್ ಡೈರೆಕ್ಷನ್, ಹಿ ಗೋಸ್ ಆಫ್ ದ ಟ್ರ್ಯಾಕ್. ಸೊ ಆವಾಗ ಏನಾಗುತ್ತೆ, ತಿಳಿದಿದ್ದನ್ನೇ ಅನ್ಯಥಾ ರೀತಿಯಿಂದ ಸ್ಮರಣೆ ಮಾಡುವುದು, ತಿಳ್ಕೊಳ್ಳುವುದು, ಅದು ಸ್ಮೃತಿ ವಿಭ್ರಮ. ಅದಾದ ಮೇಲೆ ಅಂದ್ರೆ ಏನು, ಈಗ ಸೇಮ್ ಪರವಿತ್ತ ಅಪಹರಣ ಅಂದ್ರೆ ಬೇರೆಯವರ ದುಡ್ಡನ್ನು ಕದಿಯುವ ವಿಷಯದಲ್ಲಿ ಅದಕ್ಕೆ ಸ್ಮೃತಿ ವಿಭ್ರಮ ಏನು ಅಂತ ಹೇಳಿದ್ರೆ, ಅಧರ್ಮ ಅಂತ ಅದನ್ನು ಹೇಳ್ತಾ ಇದ್ರೆ ಆ ಶ್ರುತಿಯಾದಿಗಳ ಅರ್ಥವನ್ನು ತಾನು ಮೊದಲು ತಿಳಿ, ಅಂದ್ರೆ ಟು ಸ್ಟಾರ್ಟ್ ವಿತ್ ಶ್ರುತಿಯ ಅರ್ಥವನ್ನು ನೋಡಿ, ಬೇರೆಯವರ ದುಡ್ಡನ್ನು ಕದಿಬಾರದು ಅಂತ ಶ್ರುತಿಯಲ್ಲಿ ಹೇಳಿದನ್ನು ಸರಿಯಾಗಿ ತಿಳ್ಕೊಂಡಿದ್ದ ಟು ಸ್ಟಾರ್ಟ್ ವಿತ್. ಆವಾಗ ಏನಾಗುತ್ತೆ, ಹಿ ಸ್ಟಾರ್ಟೆಡ್ ಗೋಯಿಂಗ್ ಆನ್ ದ ರಾಂಗ್ ಟ್ರ್ಯಾಕ್. ಆವಾಗ ಅದೇ ಶ್ರುತಿ ಅರ್ಥಗಳನ್ನು ಅವನೇನು ಮಾಡ್ತಾನೆ, ಇಲ್ಲೇ ಆ ಶ್ರುತಿಯಲ್ಲಿ ಹಾಗೆ ಹೇಳಿದ್ದಾರೆ, ಬಟ್ ಅದೇನಿಲ್ಲ, ನಾವು ಬೇರೆಯವ್ರ ದುಡ್ಡನ್ನು ಕದಿಬಹುದು ಅಂತ ಅದನ್ನು ಅಧರ್ಮವಾದದ್ದನ್ನು ಅಧರ್ಮ ಅಂತ ತಿಳಿಯದೆ ಧರ್ಮ ಅಂತ ತಿಳ್ಕೊಳ್ಳಕ್ಕೆ ಯಾವಾಗ ಶುರು ಮಾಡ್ತಾನೋ ಅದು ಅನ್ಯಥಾ ಸ್ಮರಣೆ ಮಾಡ್ತಾನೆ, ಆವಾಗ ಅದು ಸ್ಮೃತಿ ಭ್ರಂಶ ಸ್ಮೃತಿ ವಿಭ್ರಮ ಆಗಿದೆ ಅಂತೇಳಿ ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಸ್ಮೃತಿ ವಿಭ್ರಮ ಅನ್ನುವ ಶಬ್ದ, ಅದಕ್ಕೆ ಅನ್ಯಥಾವಾಗಿ ತಿಳಿಯೋದು, ಅನ್ಯಥಾ ಸ್ಮರ್ಯತೆ. ಅದಾದ್ಮೇಲೆ ವಾಕ್ಯಾರ್ಥಾನಾಂ ಅನ್ಯಥಾ ಸ್ಮರಣಾತ್ ನಿರ್ಣೀತಂ ಜ್ಞಾನಮಿ ನಶ್ಯತಿ. ಇಲ್ಲಿ ನಿರ್ಣೀತವಾದ ಜ್ಞಾನ ಕೂಡ ನಾಶವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಬುದ್ಧಿ ಇದು ಹೇಳಿದ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಅಂತೇಳಿ, ಆ ಬುದ್ಧಿನಾಶ ಅನ್ನೋ ಶಬ್ದ ಕೇಳ್ತಾ ಇದ್ದಾರೆ. ಬುದ್ಧಿನಾಶ ಅಂತ ಹೇಳಿದ್ರೆ ಅರ್ಥ ಏನಂದ್ರೆ, ವಾಕ್ಯಾರ್ಥಾನಾಂ ಅನ್ಯಥಾ ಸ್ಮರಣಾತ್ ನಿರ್ಣೀತಂ ಜ್ಞಾನಮಿ ನಶ್ಯತಿ. ಅಂದ್ರೆ ಈ ವಾಕ್ಯಾರ್ಥಗಳನ್ನು ಬೇರೆ ವಿಧವಾಗಿ ನಾವು ತಿಳ್ಕೊಳ್ಳುವುದರ ಮೂಲಕವಾಗಿ ನಿರ್ಣೀತವಾಗಿರುವಂತಹ ಸ್ಥಿರವಾಗಿರುವಂತಹ ಜ್ಞಾನ ಕೂಡ ನಶ್ಯವಾಗುತ್ತೆ. ಏನು ನಿಶ್ಚಯವಾದ ಜ್ಞಾನ ನಾಶವಾಗುವುದಂದ್ರೆ ಅರ್ಥ ಏನು, ವಾಟ್ ಡಸ್ ಇಟ್ ಮೀನ್ ಬೈ ಸ್ಮೃತಿ ಭ್ರಂಶದಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಏನಾಗತ್ತೆ, ಬುದ್ಧಿನಾಶ ಅಂದ್ರೆ ಇರುವ ಬುದ್ಧಿ ನಾಶವಾಗುವುದು ಅಂದ್ರೆ ಏನು, ನಿಶ್ಚಯ ಜ್ಞಾನ ಯಾವುದಿದೋ ಅದು ಕೂಡ ಹೊರಟೋಗತ್ತೆ. ದಟ್ ಮೀನ್ಸ್ ಟು ಸ್ಟಾರ್ಟ್ ವಿತ್ ಹಿ ಹ್ಯಾಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಕ್ರಿಪ್ಚರ್ಸ್, ದೆನ್ ವಾಟ್ ಎವರ್ ಹಿ ಹ್ಯಾಡ್ ದ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅದು ಹೋಯ್ತು. ಅಂದ್ರೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮುಂಚೆನೆ ಹೇಳಿದ್ದಾರಲ್ಲ, ಮತ್ತು ಯಾಕೆ ಹೇಳ್ತಾ ಇದ್ದಾರೆ, ಇಟ್ಸ್ ರಿಪಿಟೇಷನ್ ತರ ಇದಲ್ಲವಾ ಅಂತ ಹೇಳಿದ್ರೆ, ಇಲ್ಲಿ ನಿಶ್ಚಯ ಜ್ಞಾನ ಅಂತ ಹೇಳುವುದು ಅವರು ವಾಕ್ಯಾರ್ಥವನ್ನು ಅಧ್ಯಯನ ಮಾಡುವುದರ ಮಾತ್ರವೇ ಅಲ್ಲದೆ ಗುರುಪದೇಶ ಇಲ್ಲ ಮನನ ಇತ್ಯಾದಿಗಳಿಂದ ನಮಗೆ ಯಾವುದೇ ನಿಶ್ಚಯ ಜ್ಞಾನ ಬಂದಿದೋ, ಒಂದು ಫರ್ಮ್ ನಾಲೆಡ್ಜ್ ಬಂದಿದೋ, ಅದು ಕೂಡ ಹೊಟ್ಟೋಗುವುದು ಯಾವುದಿದೋ, ನಿರ್ಣಯಾತ್ಮಕವಾದ ಬುದ್ಧಿ ಬಂದದ್ದನ್ನು ಕೂಡ ಕಳ್ಕೊಳ್ಳುವುದು ಯಾವುದಿದೋ ಅದು ಬುದ್ಧಿನಾಶ ಅಂತ ಅದನ್ನು ಕರೀತಾರೆ ಅಂತ ಹೇಳಿ ತಾತ್ಪರ್ಯದಲ್ಲಿ ಅದರ ಫರ್ದರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದಾದ ಮೇಲೆ ನಮಗೆ ನೆಕ್ಸ್ಟ್ 64ನೇ ಶ್ಲೋಕ, ಇಲ್ಲಿ ಹ್ಯಾಗ ಹ್ಯಾಗೆ ದ ನೆಗೆಟಿವ್ ಟ್ರ್ಯಾಕ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋದವರು ಹ್ಯಾಗ ಹ್ಯಾಗೆ ಹೌ ದೆ ಗೋ ಡೌನ್ 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 ಒಳಗೆ ಕಳಕ್ 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 ಕಳಗೆ ಹೊಟ್ಟೋಗ್ತಾರೆ ಅಂತ ಹೇಳಿದ ಮೇಲೆ ಮತ್ತೇನು ಮಾಡಬೇಕು. ಸೊ ಇಸ್ ಬಹಳ ಡಿಸ್ಕರೇಜಿಂಗ್ ಆಗಿದೆ. ಸೊ ವಾಟ್ ಈಸ್ ದ ಥಿಂಗ್ ದಟ್ ವಿ ಹ್ಯಾವ್ ಟು, ವಾಟ್ ಕೋರ್ಸ್ ಆಫ್ ಆಕ್ಷನ್, ಡಯಾಗ್ನೋಸಿಸ್ ಆಯಿತು, ಟ್ರೀಟ್ಮೆಂಟ್ ಏನು, ಹೌ ಟು ರಿಸಾಲ್ವ್ ದ ಸಿಚುಯೇಷನ್, ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ ಹೇಳಿದರೆ ಅದಕ್ಕೆ 64ನೇ ಶ್ಲೋಕ ಹೊರಟಿದೆ. ರಾಗ ದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದ ಅಧಿಗಚ್ಚತಿ ಅಂತ ಹೇಳಿ ಇಲ್ಲಿ ನಮಗೆ ಆ ಡಯಾಗ್ನೋಸಿಸ್ ಆದಮೇಲೆ ಟ್ರೀಟ್ಮೆಂಟ್ ಯಾವ ಏನು ಮಾಡಬೇಕು ಅಂತ ಹೇಳೋದನ್ನು ಹೇಳ್ತಾ ಇದ್ದಾರೆ. ರಾಗದ್ವೇಷ ವಿಯುಕ್ತೈಸ್ತು ಅಂದರೆ ರಾಗದ್ವೇಷಗಳನ್ನು ವಿಯುಕ್ತ, ಯುಕ್ತ ಅಂದರೆ ಕೂಡಿರುವುದು, ವಿಯುಕ್ತ ಅಂದರೆ ಬಿಟ್ಟಿರುವುದು. ಸೊ ರಾಗದ್ವೇಷಗಳಿಂದ ಪ್ರೇರಿತನಾಗದೆ ಅದನ್ನು ಬಿಟ್ಟು ಬಿಟ್ಟು ಅದರ ದೂರವಾಗಿ ಹೋಗಿ ಯಾರಿರ್ತಾನೋ ರಾಗದ್ವೇಷ ವಿಯುಕ್ತೈಹಿ ತು ವಿಷಯಾನ್ ಇಂದ್ರಿಯೈಹಿ ಚರನ್ ಅಂದರೆ ರಾಗದ್ವೇಷಗಳನ್ನ ಮೇಲೆ ಎಕ್ಸೆಸ್ ಅಟ್ಯಾಚ್ಮೆಂಟ್ ಬಿಟ್ಟು ಬಿಟ್ಟು ವಿಷಯಗಳ ಅಂದರೆ ತನ್ನ ಅಧೀನದಲ್ಲಿರುವ ಇಂದ್ರಿಯಗಳಿಂದನೇ ವಿಷಯ ಮಿತವಾಗಿ ವಿಷಯ ಅಂದರೆ ನೋಡ್ರಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಜನಗಳೆಲ್ಲ ಏನ್ರಿ ಎಲ್ಲರೂ ಈಗ ಹೇಳ್ತಾ ಇದ್ದಾರೆ ಅಂದರೆ ಏನು ಡಸ್ ದ ಗೀತಾ ಟೆಲ್ಲರ್ಸ್ ಜಸ್ಟ್ ಗಿವ್ ಅಪ್ ಆಲ್ ದ ಮೆಟೀರಿಯಲ್ ಅಟ್ಯಾಚ್ಮೆಂಟ್ಸ್ ಗೋ ಟು ಫಾರೆಸ್ಟ್ ಜಸ್ಟ್ ಇಟ್ ದೇರ್ ಅಂಡ್ ಫರ್ಗೆಟ್ ಅಬೌಟ್ ಎವ್ರಿಥಿಂಗ್ ಅಲ್ಲಿ ಧ್ಯಾನ ಮಾಡ್ತಾ ಕೊಡ್ಬೇಕಂತ ಗೀತ ಹೇಳ್ತಾ ಇದೆ ಅಂದರೆ ಗೀತಾ ಅದನ್ನು ಹೇಳ್ತಾ ಇಲ್ಲ. ಎಲ್ಲ ಪದ್ಮಪತ್ರ ಮೀಮಾಂಸ ಅಂತ ಹೇಳಿದಂತೆ ನಾವು ಸಂಸಾರದಲ್ಲಿ ಇದ್ದೇ ಎಲ್ಲವನ್ನು ಮಾಡಬಹುದು, ಅದನ್ನು ಹೇಗೆ ಮಾಡಬೇಕು ಅನ್ನುವ ವಿಧಾನವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಅಂದರೆ ವಿಷಯಾನ್ ಇಂದ್ರಿಯೈ ಚರನ್ ವಿಷಯಗಳನ್ನು ಮ್ಯಾಟರ್ಸ್ ಆಲ್ ಮೆಟೀರಿಯಲಿಸ್ಟಿಕ್ ಇದನ್ನು ನಾವು ನಮ್ಮ ಇಂದ್ರಿಯಗಳಿಂದ ಚರನ್ ಇಂದ್ರಿಯಗಳಿಂದ ನಾವು ಅನುಭವಿಸ್ತಾ ಇರಬೇಕು, ಅನುಭವಿಸಿ ಸೇವಿಸಬೇಕು ವಿಷಯ ಪದಾರ್ಥಗಳಿಂದ ಸೇವಿಸಬೇಕು. ಹೇಗೆ ಅಂತ ಹೇಳಿದರೆ ಇಂದ್ರಿಯಗಳನ್ನು ಜಯಿಸಿ ಸೇವಿಸಬೇಕು. ಇದು ಹೇಗೆ ಆಗುತ್ತೆ, ಇಂದ್ರಿಯಗಳ ಮೂಲಕವಾಗಿ ನಾವು ಅದನ್ನು ಅನುಭವಿಸಿದಾಗ ಇಂದ್ರಿಯಗಳನ್ನು ಗೆದ್ದುಬಿಟ್ಟು ಅದನ್ನು ಅನುಭವಿಸುವುದು ಹೇಗೆ ಅಂತ ಹೇಳಿದರೆ ರಾಗದ್ವೇಷಗಳಿಂದ ಪ್ರೇರಿತನಾಗದೇ ಇರುವಾಗ ಅದು ಸಾಧ್ಯವಾಗುತ್ತೆ. ಅಂದರೆ ರಾಗ ಅನುರಾಗ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇರಬಾರ್ದು, ದ್ವೇಷ ಎಕ್ಸೆಸಿವ್ ಹೇಟ್ರೆಡ್ ಇರಬಾರ್ದು. ಇವು ಎಲ್ಲದರನ್ನು ನಾವು ಯಾವಾಗಾದರೆ ಬಿಡ್ತೀವೋ ಆ ನೆಗೆಟಿವ್ ಆಸ್ಪೆಕ್ಟ್ಸ್ನ ಬಿಟ್ಟಾಗ ನಾವು ಇಂದ್ರಿಯಗಳಿಂದ ವಿಷಯಗಳನ್ನು ಸೇವನೆ ಮಾಡಿದರೂ ಕೂಡ ಅದು ನಮಗೆ ಆ ಅಟ್ಯಾಚ್ಮೆಂಟ್ ಮೂಲಕ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೆ ಪಾಸಿಟಿವ್ನಲ್ಲೇ ನಮಗೆ ಪಾಸಿಟಿವ್ ಡೈರೆಕ್ಷನ್ಲ್ಲಿ ಕರ್ಕೊಂಡೋಗುತ್ತೆ. ಸೊ ವಿಷಯಾನ್ ಇಂದ್ರಿಯೈ ಚರನ್ ವಿಷಯಗಳನ್ನು ಇಂದ್ರಿಯಗಳ ನಮ್ಮ ಇಂದ್ರಿಯಗಳ ಮೂಲಕವಾಗಿ ಅನುಭವಿಸುವುದೇ ಹಾಗೆ ರಾಗದ್ವೇಷ ವಿಯುಕ್ತೈಹಿ ರಾಗದ್ವೇಷಗಳನ್ನು ಬಿಟ್ಟವರಾಗಿ ಅನುಭವಿಸಬೇಕು. ಆವಾಗ ಏನಾಗುತ್ತೆ ಅಂದರೆ ಆತ್ಮವಶ್ಯೈಹಿ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಇದು ಮಾಡಿದ್ದಾನೋ ಇಲ್ಲವೋ ಹೇಗೆ ಗೊತ್ತಾಗುತ್ತೆ, ಹೌ ಡು ವಿ ನೋ ವೆದರ್ ಸಂಬಡಿ ಹ್ಯಾಸ್ ಅಕಂಪ್ಲಿಷ್ ದಿಸ್ ಆರ್ ನಾಟ್ ಅಂತ ಹೇಳಿದರೆ, ಇದು ಮಾಡುವುದಕ್ಕೆ ಲಿಟ್ಮಸ್ ಟೆಸ್ಟ್ ಏನಂತ ಹೇಳಿದರೆ ಆತ್ಮವಶ್ಯೈಹಿ ವಿಧೇಯಾತ್ಮ ಆತ್ಮವಶ್ಯೈಹಿ ತನ್ನ ವಶದಲ್ಲಿ ಇಟ್ಟುಕೊಂಡವನ ಆಗುತ್ತಾನೆ. ಏನು ಆತ್ಮವಶ್ಯ, ಇಲ್ಲಿ ಆತ್ಮ ಅಂತ ಹೇಳಿದರೆ ಮನಸ್ಸು ಅಂತ ಅರ್ಥ. ಆತ್ಮ ತನ್ನ ಮನಸ್ಸಿನಲ್ಲಿ ತನ್ನ ಮನಸ್ಸಿನಿಂದ ವಿಷಯಗಳನ್ನು ಮನಸ್ಸನ್ನು ವಿಷಯಗಳ ಕಡೆ ಸ್ವಾಭಾವಿಕವಾಗಿ ಹೋಗದೆ ಮಾಡ್ತಾನೆ. ಸೊ ಹೀ ಡಸಂಟ್ ಲೆಟ್ ದ ಮೈಂಡ್ ರನ್ ಆಫ್ಟರ್ ದಿ ಆಬ್ಜೆಕ್ಟ್ಸ್. ಆ ವಿಧವಾಗಿ ಆತ್ಮವನ್ನು ವಶದಲ್ಲಿಟ್ಟುಕೊಂಡು ತನ್ನ ಮನಸ್ಸನ್ನು ತನ್ನ ವಶದಲ್ಲಿಟ್ಟುಕೊಂಡು ವಿಧೇಯಾತ್ಮ ಆತ್ಮ ವಿಧೇಯಾತ್ಮ ಅಂತ ಹೇಳಿದೆ. ವಿಧೇಯ ಆತ್ಮ ಮನಃ ಯಸ್ಯ ಸಹ ವಿಧೇಯಾತ್ಮ ಅಂದರೆ ವಿಜಿತಾತ್ಮ ಮನಸ್ಸು ನಮಗೆ ವಿಧೇಯವಾಗಿರುವುದು. ಆತ್ಮ ಅಂದರೆ ಮನಸ್ಸು, ವಿಧೇಯವಾಗಿರುವುದು ಅಂದರೆ ನಮ್ಮ ಕೈಲಿರುವುದು. ಸೊ ಯಾವಾಗಾದರೆ ಮನಸ್ಸು ನಮ್ಮ ವಶದಲ್ಲಿರುತ್ತೆ ಆವಾಗ ವಿಧೇಯಾತ್ಮ ಅಂತ ಕರೀತಾರೆ. ಅಂದರೆ ಜಿತೇಂದ್ರಿಯ ಅಂತ ಅರ್ಥ. ವಿಧೇಯಾತ್ಮ ಅನ್ನೋ ಶಬ್ದಕ್ಕೆ ಜಿತೇಂದ್ರಿಯ ಅಂತ ಅರ್ಥ. ಯಾರಿ ಇಲ್ಲ ಜಿತ ಮನಸ್ಸು, ಮನಸ್ಸನ್ನು ಗೆದ್ದವನು ಜಿತಾತ್ಮ ಅಂತ ಅರ್ಥ. ವಿಧೇಯಾತ್ಮ ಜಿತಾತ್ಮ. ಸೊ ಈ ಯಾರಾದರೆ ಮನಸ್ಸನ್ನು ಗೆದ್ದಿದ್ದಾನು ಮನಸ್ಸನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೋ ಅಂತಹ ಅವನಿಗೆ ಏನಾಗತ್ತೆ, ಪ್ರಸಾದ ಅಧಿಗಚ್ಚತೆ, ಅವನಿಗೆ ಪ್ರಸಾದ ಸಿಗುತ್ತೆ. ಏನು ಪ್ರಸಾದ, ವಾಟ್ ಡಸ್ ಇಟ್ ಮೀನ್ ಬೈ ಪ್ರಸಾದ ಅಂದರೆ ಮನಃಪ್ರಸಾದ ಸಿಗುತ್ತೆ. ಮನಃಪ್ರಸಾದ ಅಂದ್ರೇನು, ಪ್ರಸಾದ ಅಂತ ಹೇಳಿದರೆ ಪ್ರಸನ್ನತ ಕಾಮ್ನೆಸ್ ಆಫ್ ಮೈಂಡ್, ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್, ಮನಸ್ಸು ಅಂತ ಅವನಿಗೆ ಯಾವ ಗೊಂದಲಕ್ಕೆ ಒಳಗಾಗೋದಿಲ್ಲ. ಇಟ್ ವಿಲ್ ಬಿ ಸರೀನ್ ಕಾಮ್ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಒಂದೇ ಸ್ಥಿರವಾಗಿ ಹೆಚ್ಚು ಕಮ್ಮಿಗಳಾಗದೆ ಮೇಲೆ ಕೆಳಗೆ ಹೋಗದೆ ಮನಸ್ಸು ಒಂದು ಕಾಮ್ ಆಗಿರುತ್ತೆ. ಅಂತಹ ಸ್ಥಿತಿ ಯಾರಾದರೆ ಹೊಂದಿದ್ದಾರೋ ಅವನು ಜಿತೇಂದ್ರಿಯ ಅಂತ ನಮಗೆ ಗೊತ್ತಾಗುತ್ತೆ ಅಂತೇಳಿ. ಸೊ ಮುಂಚೆಗೆ ಒಂದು ಶ್ಲೋಕಗಳಲ್ಲೆಲ್ಲ ಹೇಳಿದ್ದಾರೆ ಜಿತೇಂದ್ರಿಯನ್ನು ಹೇಗೆ ತಿಳ್ಕೋಬೇಕಂತೇಳಿ. ಇಲ್ಲಿ ಜಿತಾತ್ಮ ಮನಸ್ಸನ್ನು ಗೆದ್ದವನನ್ನು ಹೇಗೆ ತಿಳ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸು ಅವನಿಗೆ ಪ್ರಸಾದತ್ವದಿಂದ ಪ್ರಸನ್ನತ್ವದಿಂದ ಕೂಡಿರುತ್ತೆ, ಅಂದರೆ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಇರುತ್ತೆ. ಸೊ ಈ ವಿಧವಾಗಿ ಆ ಪ್ರಯೋಜನ ಉಂಟಾಗುತ್ತೆ. ಅಂದರೆ ಅಲ್ಲಿ ರಾಗದ್ವೇಷಗಳು ಇದ್ದರೆ ನರಕಕ್ಕೆ ಹೋಗ್ತಾನೆ, ಕಷ್ಟಗಳಿಗೆ ಹೋಗ್ತಾನೆ, ಹಿ ಗೋಸ್ ಡೌನ್ ಅಂಡ್ ಡೌನ್. ಅದು ಇಲ್ಲದೇ ಇದ್ದರೆ ಪಾಸಿಟಿವ್, ಹಿ ಗೋಸ್ ಅಪ್ ಅಂಡ್ ಅಪ್ ಅಂಡ್ ಅಪ್. ಸೊ ಎರಡು ಮುಖಗಳನ್ನು ಕೊಟ್ಟಿದ್ದಾರೆ. ಒನ್, ಇಫ್ ಯು ಹ್ಯಾವ್ ದ ಪ್ರಾಬ್ಲಮ್ಸ್ ಹೌ ಯು ಗೋ ಡೌನ್ ಅಂಡ್ ಡೌನ್, ಇಫ್ ಯು ಗೆಟ್ ಓವರ್ ದ ಪ್ರಾಬ್ಲಮ್ಸ್ ಹೌ ಯು ಗೋ ಅಪ್ ಅಂಡ್ ಅಪ್. ಸೊ ಎರಡು ಮುಖಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ರಾಗದ್ವೇಷಗಳನ್ನು ಬಿಟ್ಟವರಿಗೆ, ಆ ಬಿಟ್ಟು ವಿಷಯ ಸುಖಗಳನ್ನು ಅನುಭವಿಸುವವರಿಗೆ ಆತ್ಮ ವಶದಲ್ಲಿ ಇದ್ದು ಮನಸ್ಸು ತಮ್ಮ ವಶದಲ್ಲಿ ಇದ್ದು ಅವರಿಗೆ ಮನಸ್ಸು ಪ್ರಸನ್ನತೆಯಿಂದ ಕೂಡಿರುತ್ತೆ ಅಂಥೇಳಿ ಅದರಿಂದ ಬರುವ ಪ್ರಯೋಜನವನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ನಾವು ರಾಗದ್ವೇಷಗಳನ್ನು ಬಿಟ್ಟು ಕೇವಲ ಶರೀರ ಧಾರಣಕ್ಕಾಗಿ ಬೇಕಾದಷ್ಟು ಮಾತ್ರ ವಿಷಯಗಳನ್ನು ಅನುಭವ ಮಾಡ್ತಾ ಜಿತ ಮನಸ್ಸನ್ನು ಗೆದ್ದವರಾಗಿದ್ದರೆ ಅದರಿಂದ ನಮಗೆ ಬಾಹ್ಯ ಇಂದ್ರಿಯಗಳೆಲ್ಲ ನಮ್ಮ ಅಧೀನದಲ್ಲಿ ನಮ್ಮ ವಶದಲ್ಲಿ ಬರುತ್ತೆ. ಈ ವಿಧವಾಗಿ ರಾಗದ್ವೇಷಗಳನ್ನು ಬಿಡುವುದರ ಮೂಲಕವಾಗಿ ನಮಗೆ ಯಾವ ಫಲ ಸಿಗುತ್ತೆ? ಇಂದ್ರಿಯ ಜಯ ಫಲ ಸಿಗುತ್ತೆ. ಇಂದ್ರಿಯ ಜಯದಿಂದ ಯಾವ ಫಲ ಸಿಗುತ್ತೆ? ಮನಸ್ಸಿನ ಒಂದು ಪ್ರಸನ್ನತತ್ವ ಸಿಗುತ್ತೆ, ಪ್ರಸನ್ನತ್ವ ಕಾಮ್ನೆಸ್ ಸಿಗುತ್ತೆ. ಅದರ ಮೂಲಕವಾಗಿ ಏನು ಸಿಗುತ್ತೆ? ಜ್ಞಾನ ಸಿಗುತ್ತೆ. ಅದರ ಮೂಲಕವಾಗಿ ಏನು ಸಿಗುತ್ತೆ? ಪರಮಾತ್ಮ ಸಿಗುತ್ತಾನೆ, ಮೋಕ್ಷ ಸಿಗುತ್ತೆ. ಸೊ ಕೊನೆಗೆ ಹಾಗೆ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗಬೇಕು ಅಂಥೇಳಿ ಅದನ್ನೇ ಇನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆ ಥಾಟ್ ಅನ್ನು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹಿ ಆಶು ಬುದ್ಧಿ ಪರ್ಯವತಿಷ್ಠತಿ. ಮನಪ್ರಸಾದ, ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಬರುತ್ತೆ. ಯಾಕೆ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಯಾಕೆ ಬರಬೇಕು? ಹೋಗ್ಲಿ, ಮೈಂಡ್ ಮೇಲೆ ಕೆಳಗೆ ಆಗಲಿ. ಏನು, ವೈ ಶುಡ್ ವಿ ವರಿ ಅಬೌಟ್ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್? ವೈ ಶುಡ್ ವಿ ಹ್ಯಾವ್ ದಟ್ ಕಾಮ್ ಸೆರೀನಿಟಿ ಆಫ್ ಮೈಂಡ್ ಯಾಕೆ ಬೇಕಾಗಿದೆ ಅಂತ ಹೇಳಿದರೆ ಅದಕ್ಕೆ ಮತ್ತು ಹೇಳ್ತಾ ಇದ್ದಾರೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ರಸ್ಯೋಪಜಾಯತೆ ಹಾನಿ ಸರ್ವ ದುಃಖಾನಾಂ ಹಾನಿ ಅಂದರೆ ಎಲ್ಲ ದುಃಖಗಳ ಹಾನಿ, ಅಂದರೆ ದುಃಖಗಳ ಹಾನಿ ಅಂದರೆ ಒಳ್ಳೆಯದು. ದಟ್ ಮೀನ್ಸ್ ಡಿಸ್ಟ್ರಕ್ಷನ್ ಆಫ್ ಆಲ್ ದ ಸಾರೋಸ್. ಈ ವಿಧವಾಗಿ ಮನಪ್ರಸಾದವಾದರೆ, ಮನಸ್ಸಿಗೆ ಪ್ರಸನ್ನತೆ ಸಿಕ್ಕಿದರೆ ಎಲ್ಲ ದುಃಖಗಳ ಹಾನಿಯೂ ಉಂಟಾಗತ್ತೆ, ಅಂದರೆ ಎಲ್ಲ ದುಃಖಗಳು ಹೊರಟೋಗತ್ತೆ. ವಿ ಕ್ಯಾನ್ ಡ್ರೈವ್ ಅವೇ ಆಲ್ ದ ಸಾರೋಸ್. ಇದು ಹೇಗೆ ರೀ, ಮನಸ್ಸಿಗೆ ಕಾಮ್ನೆಸ್ ಬಂದರೆ ಸಾರೋಸ್ ಯಾಕೆ ಹೊರಟೋಗತ್ತೆ? ಹೌ ಡಸ್ ದ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಲೀಡ್ ಟು ಡಿಸ್ಟ್ರಕ್ಷನ್ ಆಫ್ ಸಾರೋಸ್ ಅಂತ ಹೇಳಿದರೆ, ಪ್ರಸನ್ನೇ ಚೇತಸೋ ಹಿ ಆಶು ಬುದ್ಧಿ ಪರ್ಯವತಿಷ್ಠತಿ. ಯಾರಾದರೆ ಪ್ರಸನ್ನ ಚೇತಸ್ಕನಾಗಿದ್ದಾನೋ, ಪ್ರಸಾದ ಚೇತ, ಪ್ರಸನ್ನ ಚೇತ, ಪ್ರಸಾದ ಅಂದರೆ ಪ್ರಸನ್ನ ಚೇತಸ್ ಅಂದರೆ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಯಾರಿಗೆ ಬಂದಿದೋ ಅವನು ಆಶು ಅಂದರೆ ಶೀಘ್ರವಾಗಿ ಬುದ್ಧಿ, ಅವನ ಬುದ್ಧಿಯು ಪರ್ಯವತಿಷ್ಠತಿ. ಪರ್ಯವಸಾನ ಅಂದರೆ ಏನು? ಪರ್ಯವತಿಷ್ಠತಿ ಅಂದರೆ ಅಪರೋಕ್ಷ ಜ್ಞಾನ ಉಂಟಾಗುತ್ತೆ, ಬ್ರಹ್ಮಾಪರೋಕ್ಷ ಜ್ಞಾನ ಉಂಟಾಗುತ್ತೆ. ಬ್ರಹ್ಮಾಪರೋಕ್ಷ ಜ್ಞಾನ ಉಂಟಾದರೆ ಏನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ಎಲ್ಲ ದುಃಖಗಳು ಹೊರಟೋಗುತ್ತೆ. ಸೊ ಆ ಕಾರಣದಿಂದ ಪ್ರಸಾದ ಪ್ರಸನ್ನ ಮನಸ್ಕನಾದರೆ ಎಲ್ಲ ದುಃಖಗಳು ಯಾಕೆ ಹೋಗುತ್ತೆ ಅಂತ ಹೇಳಿದರೆ ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನ ಸಿಗುತ್ತೆ, ಅಪರೋಕ್ಷ ಜ್ಞಾನ ಸಿಕ್ಕಿದರೆ ಎಲ್ಲ ದುಃಖಗಳು ಹೋಗೇ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಭಾಷೆಯಲ್ಲಿ ವಿವರಣೆ ಮಾಡಿ ಶ್ಲೋಕಕ್ಕೆ ಹೇಳ್ತಾ ಇದ್ದಾರೆ. ಕಥಂ ಪ್ರಸಾದ ಮಾತ್ರೇಣ ಸರ್ವ ದುಃಖಹಾನಿ ಪ್ರಸನ್ನ ಚೇತಸೋ ಹಿ ಬುದ್ಧಿ ಪರ್ಯವತಿಷ್ಠತಿ ಬ್ರಹ್ಮ ಅಪರೋಕ್ಷೇನ ಸಮ್ಯಕ್ ಸ್ಥಿತಿಂ ಕರೋತಿ ಪ್ರಸಾದೋ ನಾಮ ಸ್ವತಃ ಅಪಿ ಪ್ರಾಯ ವಿಷಯಾಗತಿ ಅನ್ನೋದನ್ನು ಇಲ್ಲಿ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಕಥಂ ಪ್ರಸಾದ ಮಾತ್ರೇನ ಸರ್ವ ದುಃಖಾಣಿ, ಹೇಗೆ ಮನಸ್ಸಿನ ಪ್ರಸಾದ, ಪ್ರಸಾದ ಅಂದರೆ ಎಲ್ಲ ಕಡೆ ಪ್ರಸಾದ ಅನ್ನೋ ಶಬ್ದ ಬಂದ ಕಡೆ ಎಲ್ಲ ಕೂಡ ನೀವು ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ಮನಸ್ಸಿನ ಪ್ರಸನ್ನತ್ವ, ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಅಂತ ತಗೊಳ್ಳಿ. ಪ್ರಸಾದ ಅಂತ ಹೇಳಿದರೆ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಅಂತ ತಗೊಂಡ್ರೆ ನಿಮಗೆ ಅರ್ಥ ಸುಲಭವಾಗಿ ಗೋಚರವಾಗುತ್ತೆ. ಕಥಂ ಪ್ರಸಾದ ಮಾತ್ರೇಣ ಸರ್ವ ದುಃಖಹಾನಿ, ಹೇಗೆ ಮನಸ್ಸಿನ ಒಂದು ಪ್ರಸನ್ನತೆಯಿಂದ ಎಲ್ಲ ದುಃಖಗಳು ಹೊರಟೋಗುತ್ತೆ, ಅದರ ನಾಶ, ದುಃಖಗಳ ನಾಶ ಹೇಗಾಗತ್ತೆ ಅಂತ ಹೇಳಿದರೆ, ಪ್ರಸನ್ನ ಚೇತಸೋ ಹಿ ಬುದ್ಧಿ, ಪ್ರಸನ್ನ ಚೇತಸ್ಕನಾದವನಿಗೆ ಬುದ್ಧಿ ಅಂದರೆ ಏನು? ಬುದ್ಧಿ ಪರ್ಯವತಿಷ್ಠತಿ ಬ್ರಹ್ಮ ಅಪರೋಕ್ಷೇನ ಸಮ್ಯಕ್ ಸ್ಥಿತಿಂ ಕರೋತಿ, ಅವನಿಗೆ ಬುದ್ಧಿ ಪರ್ಯವಸಾನವಾಗುತ್ತೆ. ಬುದ್ಧಿ ಪರ್ಯವಸಾನವಾಗುವುದು ಅಂದರೆ ಏನು? ಬ್ರಹ್ಮ ಅಪರೋಕ್ಷ ಜ್ಞಾನ ಉಂಟಾಗತ್ತೆ. ಬ್ರಹ್ಮ ಅಪರೋಕ್ಷ ಜ್ಞಾನ ಉಂಟಾಗುವುದಂದರೆ ಸಮ್ಯಕ್, ಆ ಬ್ರಹ್ಮ ಅಪರೋಕ್ಷ ಜ್ಞಾನದಲ್ಲಿ ಅವನು ಸ್ಥಿರವಾದ ಮನಸ್ಸು ಉಳ್ಳವನು ಆಗುತ್ತಾನೆ. ಅವನು ಪ್ರಯತ್ನ ಹೇಗೆ ಆಗುತ್ತೆ? ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕಾಗಿ ಅವನು ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನದಿಂದ ಸಫಲನಾಗುತ್ತಾನೆ. ಯಾಕೆ? ಅವನು ಪ್ರಸನ್ನ ಚೇತಸ್ಕನಾಗಿದ್ದಾನೆ. ಅಂತಹ ಬುದ್ಧಿ, ಅವನ ಬುದ್ಧಿ ಪರ್ಯವಸಾನ ಸ್ಥಿತಿ ಅಂದರೆ ಪರಿಪಕ್ವತೆ ಹೊಂದಿ ಆ ಪರಿಪಕ್ವತೆ ಮೂಲಕವಾಗಿ ಬ್ರಹ್ಮ ಪರೋಕ್ಷ ಜ್ಞಾನವನ್ನು ಪಡೆಯುತ್ತಾನೆ ಅವನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಪರಮಾತ್ಮ ಅನುಗ್ರಹದಿಂದ ಆಗತ್ತೆ. ಯಾಕಂದ್ರೆ ಅಂತಹ ಅವನು ಪರಮಾತ್ಮನ ಕಡೆ ಅವನ ಮನಸ್ಸು ಓಡತ್ತೆ, ಪರಮಾತ್ಮನ ಅನುಗ್ರಹದಿಂದ ಅವನಿಗೆಲ್ಲವೂ ಉಂಟಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಸಾದೋ ನಾಮ ಸ್ವತಃ ಅಪಿ ಪ್ರಾಯ ವಿಷಯಾಗತಿ. ಪ್ರಸಾದ ಅಂತ ಹೇಳಿದ್ರೇನು, ಆ ವಿಧವಾಗಿ ಮನಸ್ಸು ಯಾಗಾದರೆ ಯಾರಿಗಾದರೆ ಪ್ರಸನ್ನವಾಗಿ ಉಂಟಾಗತ್ತೋ ಅವನಿಗೆ ಸ್ವತಃ ಅಪಿ ಪ್ರಾಯ ವಿಷಯಾಗತಿ. ಸ್ವತಃ ಅಂದರೆ ಸಹಜವಾಗಿ ನ್ಯಾಚುರಲ್ ಆಗಿ ಎಕ್ಸೆಸ್ ಎಫರ್ಟ್ ಇಲ್ಲದೆ ಪ್ರಯಾಸವಿಲ್ಲದೆ ವಿಥೌಟ್ ಮಚ್ ಎಕ್ಸರ್ಷನ್ ವಿಥೌಟ್ ಮಚ್ ಎಕ್ಸ್ಟ್ರಾಡಿನರಿ ಎಫರ್ಟ್ ಯಾವುದಿಲ್ಲದೆ ಬಹಳ ಸರಳವಾಗಿ ಸುಲಭವಾಗಿ ಅವನಿಗೆ ಪ್ರಾಯ ವಿಷಯ ಅಗತಿ. ವಿಷಯಾಗತಿ ಅನ್ನುವುದನ್ನು ವಿಷಯ ಅಗತಿ ಅಂತ ಬಿಡಿಸಬೇಕು. ವಿಷಯಾಗತಿ ವಿಷಯ ಅಗತಿ ಅಂದರೆ ವಿಷಯಗಳ ಮೇಲೆ ಅವನಿಗೆ ಗತಿ ಆಗೋದಿಲ್ಲ, ಉಂಟಾಗೋದಿಲ್ಲ. ದಟ್ ಮೀನ್ಸ್ ಹಿಸ್ ಮೈಂಡ್ ಡಸ್ ನಾಟ್ ರನ್ ಆಫ್ಟರ್ ದಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ಅದನ್ನು ಹೇಳ್ತಾ ಇದ್ದೀವಿ. ಸೊ ದ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ವಿಲ್ ಹೆಲ್ಪ್ ಎ ಪರ್ಸನ್ ನಾಟ್ ಟು ರನ್ ಆಫ್ಟರ್ ದಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಮೆಟೀರಿಯಲ್ ಥಿಂಗ್ಸು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅನುಭವಿಸುವುದು ಅದು ತಪ್ಪಿಲ್ಲ, ಆದರೆ ಅದರ ಹಿಂದಗಡೆ ಓಡುವುದು ಸರಿಯಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಂದ್ರಿಯ ಜಯದಿಂದ ಮನಸ್ಸು ನಮಗೇನಾಗತ್ತೆ, ಸಹಜವಾಗಿ ವಿಷಯಗಳನ್ನು ಎಕ್ಸೆಸಿವ್ ಆಗಿ ಡಿಸೈರ್ ಮಾಡದೇ ಇರುತ್ತೆ. ಇದೇ ಮನಸ್ಸಿನ ಪ್ರಸಾದ ಅಂದರೆ ಮನಸ್ಸಿನ ಪ್ರಸನ್ನತ್ವ. ಈ ಮನಸ್ಸಿನ ಪ್ರಸನ್ನತ್ವದಿಂದ ನಮಗೆ ಸುರುವ ಎಲ್ಲ ದುಃಖಗಳು ನಾಶವಾಗುತ್ತೆ. ಯಾಕೆ ಅಂತ ಹೇಳಿದರೆ ಮನಸ್ ಪ್ರಸಾದದಿಂದ ಧ್ಯಾನ ಸುಲಭವಾಗಿ, ಆ ಧ್ಯಾನದಿಂದ ಬ್ರಹ್ಮ ಅಪರೋಕ್ಷ ಜ್ಞಾನವಾಗಿ, ಆ ಬ್ರಹ್ಮನ ಅಪರೋಕ್ಷ ಜ್ಞಾನದಿಂದ ಎಲ್ಲ ದುಃಖಗಳು ನಾಶವಾಗುತ್ತೆ ಅನ್ನೋದು ಚೈನ್. ದಟ್ ಈಸ್ ಎ ಚೈನ್ ಆಫ್ ಪ್ರಾಸೆಸ್. ಆ ಚೈನ್ ಪ್ರಾಸೆಸ್ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 66th verse ಅದು ಹೇಳ್ತಾ ಇದ್ದಾರೆ. ಸೊ ಮತ್ತು ಈ ಇಲ್ಲದೇ ಇದ್ರೆ ಏನಾಗುತ್ತೆ, ನಾಸ್ತಿ ಬುದ್ಧಿ ಅಯುಕ್ತಸ್ಯ ನಚ ಅಯುಕ್ತಸ್ಯ ಭಾವನ ನಚ ಅಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಅಂಥೇಳಿ. ಸೊ ಅಲ್ಲಿ ಪಾಸಿಟಿವ್ ಹೇಳಿದ ಮೇಲೆ ಮುಂಚೆ ಎರಡು ಶ್ಲೋಕಗಳಲ್ಲಿ ಇದೆಲ್ಲ ಬಂದರೆ ಏನೇನಾಗುತ್ತೆ ಅಂತ ಹೇಳಿದ ಮೇಲೆ ಅದು ಇಲ್ಲದ್ರೆ ಏನೇನಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನಾಸ್ತಿ ಬುದ್ಧಿ ಅಯುಕ್ತಸ್ಯ ನಚ ಅಯುಕ್ತಸ್ಯ ಭಾವನ ನಚ ಅಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಸೊ ಬುದ್ಧಿ ಇಲ್ಲದೇ ಇದ್ದರೆ ಅಂದರೆ ಮನಸ್ಸು ವಿಷಯ ಸುಖಗಳಿಂದ ಪರಾಮುಖವಾಗುವುದು, ಅಂದರೆ ಇಫ್ ದ ಮೈಂಡ್ ಡಸ್ ನಾಟ್ ಟರ್ನ್ ಅವೇ ಫ್ರಮ್ ದಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ದೆನ್ ಭಗವಂತನಲ್ಲಿ ಹೇಗಾಗಿರಬಹುದು. ದಟ್ ಮೀನ್ಸ್ ದ ಪರ್ಸನ್ ಈಸ್ ರನ್ನಿಂಗ್ ಆಫ್ಟರ್ ದಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಸೊ ನ್ಯಾಚುರಲಿ ದ ಪರ್ಸನ್ ಡಸ್ ನಾಟ್ ಹ್ಯಾವ್ ಎನಫ್ ಕಾನ್ಸಂಟ್ರೇಷನ್ ಇನ್ ಗಾಡ್. ಎಲ್ಲವೂ ಮನಸ್ಸೆಲ್ಲ ಕೂಡ ಯಾವಾಗಲೂ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಕಡೆ ಓಡಿದರೆ ಪರಮಾತ್ಮನ ಮೇಲೆ ಏಕಾಗ್ರತೆ ಬರುವುದಿಲ್ಲ. ಸೊ ಹಿಸ್ ಮೈಂಡ್ ಈಸ್ ರನ್ನಿಂಗ್ ಆಫ್ಟರ್ ಮ್ಯಾಟರ್ಸ್, ಸೊ ಇಟ್ ಡಸಂಟ್ ರನ್ ಆಫ್ಟರ್ ದ ಗಾಡ್. ಸೊ ಯಾವುದೋ ಒಂದು ಮನಸ್ಸು ಒಂದು ಕಡೆ ಹೋಗಲಿಕ್ಕಾಗುತ್ತೆ, ಎರಡು ಕಡೆ ಹೋಗಲಿಕ್ಕಾಗೋದಿಲ್ಲ. ಸೊ ಮನಸ್ಸು ಯಾವಾಗಲೂ ವಿಷಯ ಸುಖಗಳ ಮೇಲೆ ಇದ್ದರೆ ಪರಮಾತ್ಮನ ಮೇಲೆ ಏಕಾಗ್ರತೆ ಬರುವುದಿಲ್ಲ. ಪರಮಾತ್ಮನ ಏಕಾಗ್ರತೆ ಬರದೇ ಇದ್ದರೆ ಧ್ಯಾನ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪರಮಾತ್ಮನ ಧ್ಯಾನ ಇಲ್ಲದೇ ಇದ್ದರೆ ಅಪರೋಕ್ಷ ಜ್ಞಾನವೂ ಆಗೋದಿಲ್ಲ. ಅಪರೋಕ್ಷ ಜ್ಞಾನವಾಗದೇ ಇದ್ದರೆ ಅವನಿಗೆ ಎಲ್ಲಿಂದ ಪರಮಾತ್ಮನ ಮೇಲೆ ನಿಷ್ಠೆ ಬರೋದಿಲ್ಲ, ಆದ್ದರಿಂದ ಮೋಕ್ಷವೂ ಸಿಗುವುದಿಲ್ಲ. ಮೋಕ್ಷ ಇಲ್ಲದೇ ಇದ್ದರೆ ಸುಖವೂ ಅಂದರೆ ಪರ್ಮನೆಂಟ್ ಸುಖವೂ ಸಿಗುವುದಿಲ್ಲ. ಸೊ ದಟ್ ಮೀನ್ಸ್ ಈ ಇಸ್ ಡಿನೈಡ್ ಮೋಕ್ಷ ಇಟ್ ಸೆಲ್ಫ್. ಈ ಕಾರಣದಿಂದ ನಮಗೆ ಇಲ್ಲಿ ಹೇಳುವಂತಹ ವಿಷಯ ಯಾವುದಂದ್ರೆ, ಇಫ್ ಇಟ್ ಡಸ್ ನಾಟ್ ಹ್ಯಾಪನ್ ಹೌ ದ ಚೈನ್ ದ ನೆಗೆಟಿವ್ ಚೈನ್ ಹೌ ಇಟ್ ಗೋಸ್ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಮನಸ್ಸು ವಿಷಯ ಸುಖಗಳ ಮೇಲೆ ಹೋಗದೆ ವಿಪರೀತವಾಗಿ ಓಡಿದರೆ ಭಗವಂತನ ಮೇಲೆ ಏಕಾಗ್ರತೆ ಬರುವುದಿಲ್ಲ. ಭಗವಂತನ ಮೇಲೆ ಏಕಾಗ್ರತೆ ಬರದೇ ಇದ್ದರೆ ಧ್ಯಾನ ಸಾಧ್ಯವಾಗೋದಿಲ್ಲ. ಧ್ಯಾನ ಸಾಧ್ಯವಾಗದೇ ಇದ್ದರೆ ಅಪರೋಕ್ಷ ಜ್ಞಾನ ಬರೋದಿಲ್ಲ. ಅಪರೋಕ್ಷ ಜ್ಞಾನ ಬರದೇ ಇದ್ದರೆ ಪರಮಾತ್ಮನ ಮೇಲೆ ನಿಷ್ಠಾ ಭಕ್ತಿ ಬರೋದಿಲ್ಲ, ಅದಿಲ್ಲದೆ ಮೋಕ್ಷವೂ ಬರೋದಿಲ್ಲ. ಅದಕ್ಕೆ ಏಕಾಗ್ರತೆ ಇಲ್ಲದೇ ಇದ್ದರೆ ನಮಗೆ ಮೋಕ್ಷ ಬರೋದಿಲ್ಲ. ಕೊನೆಗೆ ಸೊ ಎಲ್ಲದಕ್ಕೆ ಮೂಲ ಕಾರಣ ಏನು, ನಮಗೆ ವಿಷಯ ಸುಖಗಳ ಮೇಲೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೆ ಪರಮಾತ್ಮನ ಮೇಲೆ ಏಕಾಗ್ರತೆ ಮಾಡುವುದು ನಮಗೆ ಮುಖ್ಯವಾಗಿದೆ. ಅಲ್ಲಿಲ್ಲದೇ ಇದ್ದರೆ ಮೋಕ್ಷ ಬರೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಭಾಷ್ಯದಲ್ಲಿ ಅದೇ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಪ್ರಸಾದ ಅಭಾವೇ ದೋಷಮಾಹ ಉತ್ತರಾಭ್ಯಾಂ ಶ್ಲೋಕಾಭ್ಯಾಂ ನಹಿ ಪ್ರಸಾದ ಅಭಾವೇ ಯುಕ್ತಿ ಚಿತ್ತ ನಿರೋಧ ಅಯುಕ್ತಸ್ಯ ಚ ಬುದ್ಧಿ ಸಮ್ಯಕ್ ಜ್ಞಾನಂ ನಾಸ್ತಿ ತದೇವ ಉಪಾದಯತಿ ನಚ ಅಯುಕ್ತಸ್ಯ ಇತಿ ಶಾಂತಿ ಮುಕ್ತಿ ಶಾಂತಿರ್ ಮೋಕ್ಷೋ ಅಥ ನಿರ್ವಾಣಂ ಇತ್ಯಭಿಧಾನಾತ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದಂದೇ ಈ ಶ್ಲೋಕದಲ್ಲಿ ಶಾಂತಿ ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ನಚ ಅಭಾವಯತಃ ಶಾಂತಿ ಆ ವಿಧವಾಗಿ ಅಭಾವಯತ ಅಂದರೆ ಆ ಅಪರೋಕ್ಷ ಜ್ಞಾನ ಇಲ್ಲದೇ ಇರುವವನಿಗೆ ಶಾಂತಿ ಇಲ್ಲ. ಶಾಂತಿ ಇಲ್ಲ ಅಂದ್ರೆ ಏನು? ಮೋಕ್ಷ ಇಲ್ಲ. ಶಾಂತಿ ಶಬ್ದಕ್ಕೆ ಭಾಷ್ಯದಲ್ಲಿ ಮೋಕ್ಷ ಅಂತ ಅರ್ಥ ಮಾಡಿದ್ದಾರೆ, ತಾತ್ಪರ್ಯದಲ್ಲಿ ಶಾಂತಿ ಅನ್ನೋ ಶಬ್ದಕ್ಕೆ ಭಗವನ್ನಿಷ್ಠ ಅಂತ ಅರ್ಥ ಮಾಡಿದ್ದಾರೆ. ಎರಡು ಈ ಶಬ್ದಕ್ಕೆ ಇರುವಂತಹ ಅರ್ಥಗಳು. ಹೇಗೆ ಬರುತ್ತೆ ಎರಡು ಅಕ್ಷರ ಅರ್ಥಗಳು? ಹೌ ಡು ವಿ ಕನ್ಕ್ಲೂಡ್ ಅಂತ ಹೇಳಿದ್ರೆ, ಒಂದು ಶಬ್ದವನ್ನು ನೋಡೋಣ, ಇನ್ನೊಂದು ಕೋಟ್ ಅನ್ನು ನೋಡೋಣ. ಆಚಾರ್ಯರು ಶಾಂತಿ ಹಿ ಮುಕ್ತಿ ಶಾಂತಿರ್ ಮೋಕ್ಷೋತ ನಿರ್ವಾಣಂ ಇತ್ಯಭಿಧಾನಾತ್, ಇದು ಒಂದು ಕೋಶದಿಂದ ಡಿಕ್ಷನರಿಯಿಂದ ನಮಗೆ ಕೊಟ್ಟ ಮೀನಿಂಗ್ ಅಂದ್ರೆ, ಶಾಂತಿ ಮೋಕ್ಷ ಅಥ ನಿರ್ವಾಣಂ. ಶಾಂತಿ ಅಂದರು, ಮೋಕ್ಷ ಅಂದರು, ನಿರ್ವಾಣ ಅಂದರು, ಇವೆಲ್ಲವೂ ಕೂಡ ಒಂದೇ ಶಬ್ದ ಅರ್ಥವನ್ನು ಕೊಡುವ ಶಬ್ದಗಳಂತ ಕೊಟ್ಟಿದ್ದಾರೆ. ಶಬ್ದನೇ ನೋಕೊಂಡು ತಗೊಳ್ಳಿ, ಶಾಂತಿ ಅಂದ್ರೆ ಮುಕ್ತಿ ಅಂತ ಹೇಗೆ ಬರುತ್ತೆ, ಮೋಕ್ಷ ಅಂತ ಹೇಗೆ ಬರುತ್ತೆ? ಶ ಅಂದ್ರೆ ಒಳ್ಳೇದಾಗುವುದು, ಅದೇ ಅಂತ ಕೊನೆಯಾಗಿ ಉಳ್ಳದ್ದು ಅಂದ್ರೆ ಶ ಯಾವುದು ಒಳ್ಳೇದು? ನಮಗೆ ಸುಖವೇ ಉಳ್ಳ, ಶಂ ಸುಖಂ, ಶಂ ಸುಖಂ, ಆ ಸುಖವೇ ಅಂತ ಕೊನೆಯಾಗಿರುವಂತಹದ್ದು ಅಂದ್ರೆ ದಟ್ ಇಸ್ ಅಲ್ಟಿಮೇಟ್. ಸುಖ 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 ಎಲ್ಲ ಸುಖವೇ ಇರುತ್ತೆ, ಬೇರೆ ಯಾವ್ದು ಇರೋದಿಲ್ಲ. ಹೀಗಿರೋದು ಎಲ್ಲಿ ಸಾಧ್ಯವಾಗುತ್ತೆ? ಮೋಕ್ಷದಲ್ಲೇ ಸಾಧ್ಯವಾಗುತ್ತೆ. ಅದಕ್ಕೆ ಶಾಂತಿ ಶಂ ಅಂತ ಇರುವಂತಹದ್ದು, ಅದಕ್ಕೆ ಮೋಕ್ಷ ಅನ್ನುವ ಶಬ್ದ ಶಾಂತಿ ಶಬ್ದದಲ್ಲಿ ಬರುತ್ತೆ. ಅದೇ ವಿಧವಾಗಿ ಶಾಂತಿ ಎಂದ್ರೆ ಭಗವನ್ನಿಷ್ಠ, ಅದು ಹೇಗೆ ಬರುತ್ತೆ? ಭಗವನ್ನಿಷ್ಠ ಅಂದ್ರೆ ಭಗವಂತನಲ್ಲಿಯೇ ಸ್ಥಿರವಾದ ಬುದ್ಧಿಯನ್ನು ಇಡುವುದು, ಅದು ಕೂಡ ಶಾಂತಿಯೇ. ಆದ ಶಬ್ದ ಹೇಗೆ ಅರ್ಥ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಶಂ ಸುಖಂ, ಇಲ್ಲ ಶಂ ಸುಖಪೂರ್ಣನಾದವನು. ಶಂ ಅಂದ್ರೆ ಸುಖಂ ಅಂದ್ರೆ ಪರಮಾತ್ಮ, ಸುಖಪೂರ್ಣನಾದವನು ಪರಮಾತ್ಮ. ಶಂ ಅಂದ್ರೆ ಶುಭಪ್ರದನಾದವನು, ಅವನು ಪರಮಾತ್ಮ. ಶಂ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಅವನೇ ಅಂತ, ಅವನೇ ನಮಗೆ ಕೊನೆಯಾಗಿ ಉಳ್ಳವ ಅಂದ್ರೆ ಅವನ ಮೇಲೆ ಅವನು ಬಿಟ್ಟರೆ ಬೇರೆ ಯಾರಿಲ್ಲ. ಅವನೇ ನಮಗೆ ಅಂತ, ಅವನೇ ನಮಗೆ ಕೊನೆ, ಅವನೇ ನಮಗೆ ಬೇಕಾದವನು, ಯಾವುದು ಬೇಡ ಅಂತ ಹೇಳಿ ಅವನನ್ನಲ್ಲೇ ಸ್ಥಿರವಾದ ಬುದ್ಧಿಯನ್ನು ಇಡುವುದು ಶಂ ಪರಮಾತ್ಮನಲ್ಲಿ. ಅಂತ ಕೊನೆಯ ಬುದ್ಧಿ ಅಲ್ಲೇ ಇಡುವುದು, ಅದಕ್ಕೆ ಅಂತಿಹಿ ಶಾಂತಿ ಅನ್ನೋದಕ್ಕೆ ಭಗವನ್ನಿಷ್ಠ ಅಂತ. ಶಬ್ದದ ಮೂಲಕವಾಗಿ ಕೂಡ ಆ ಎರಡರ್ಥಗಳು ಬರುತ್ತೆ. ಭಾಷ್ಯದಲ್ಲಿ ಹೇರುವಂತಹ ಶಾಂತಿ ಮೋಕ್ಷದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಾದ ಅಭಾವೇ ದೋಷಮಃ, ಮನಸ್ಸಿನ ಪ್ರಸನ್ನತೆ ಇಲ್ಲದೇ ಇದ್ದರೆ ಬರುವ ದೋಷವನ್ನು ಹೇಳ್ತಾ ಇದ್ದಾರೆ. ಉತ್ತರಾಭ್ಯಾಂ ಶ್ಲೋಕಾಭ್ಯಾಂ, ಮುಂಚೆ ಹೇಳುವ ಎರಡು ಶ್ಲೋಕಗಳಲ್ಲಿಯೂ ಅದರ ಅನರ್ಥಗಳನ್ನು ಹೇಳ್ತಾ ಇದ್ದಾರೆ. ನಹಿ ಪ್ರಸಾದ ಅಭಾವೇ ಯುಕ್ತಿ, ಮನಸ್ಸಿನ ಪ್ರಸನ್ನತೆ, ಪ್ರಸಾದ ಅಂದ್ರೆ ಪ್ರಸನ್ನತೆ, ಮನಸ್ಸು ಪ್ರಸನ್ನವಾಗದೇ ಇದ್ದರೆ ನಮಗೆ ಯುಕ್ತಿ ಇರೋದಿಲ್ಲ. ಯುಕ್ತಿ ಅಂದ್ರೆ ಏನು? ಯುಕ್ತಿ ಅಂದ್ರೆ ಕೂಡಿರುವುದು. ಯುಕ್ತ ಯುಕ್ ಯುಕ್ ಅಂದ್ರೆ ಯುಗ್ ಅಂದ್ರೆ ಎಲ್ಲರೂ ನಿಮಗೆ ಕೊಡಿ, ಯುಕ್ ಅಂದ್ರೆ ಕೂಡಿರುವುದು. ಯುಕ್ತಿ ಅಂದ್ರೆ ಕೂಡಿರುವುದು. ಏನು ಕೂಡಿರುವುದು? ಮನಸ್ಸನ್ನು ಪರಮಾತ್ಮನಲ್ಲಿ ಕೂಡಿಸಿಡುವುದು, ಅಂದ್ರೆ ಮನಸ್ಸಿನ ಏಕಾಗ್ರತೆ. ಯುಕ್ತಿ ಇರೋದಿಲ್ಲ ಅಂದ್ರೆ ಅರ್ಥ ಏನು? ಪ್ರಸಾದ ಇಲ್ಲದೇ ಇದ್ದರೆ ಯುಕ್ತಿ ಇರೋದಿಲ್ಲ ಅಂದ್ರೆ ಮನಸ್ಸಿನ ಏಕಾಗ್ರತೆ ಇರುವುದಿಲ್ಲ. ಯುಕ್ತಿ ಅನ್ನೋ ಶಬ್ದಕ್ಕೆ ಮನಸ್ಸಿನ ಏಕ, ಮನಸ್ಸನ್ನು ಪರಮಾತ್ಮನಲ್ಲಿ ಜೋಡಿಸುವುದು, ಅದೇ ಯುಕ್ತಿ. ಸೊ ಅದಕ್ಕೆ ಮನಸ್ಸಿನ ಏಕಾಗ್ರತೆ ಬರೋದಿಲ್ಲ. ಸೊ ಮನಸ್ಸಿನ ಏಕಾಗ್ರತೆ ಯುಕ್ತಿ ಚಿತ್ತ ನಿರೋಧ, ಪ್ರಸಾದಾಭಾವ ಯುಕ್ತಿ ಅಂದ್ರೆ ಯುಕ್ತಿ ಅಂದ್ರೆ ಚಿತ್ತ ನಿರೋಧ ಅಂತ ಆಚಾರ್ಯರು ಅಲ್ಲಿ ಯುಕ್ತಿ ಅನ್ನೋ ಶಬ್ದಕ್ಕೆ ಚಿತ್ತ ನಿರೋಧ ಅಂತ ಡೆಫಿನೇಷನ್ ಕೊಟ್ಟುಬಿಟ್ಟಿದ್ದಾರೆ. ಪ್ರಸಾದಾಭಾವ ಯುಕ್ತಿ, ಯುಕ್ತಿ ಅಂದ್ರೆ ಏನು? ಚಿತ್ತ ನಿರೋಧ, ಚಿತ್ತವನ್ನು ನಿರೋಧ ಮಾಡುವುದು, ಕಂಟ್ರೋಲ್ ಮಾಡುವುದು, ಏಕಾಗ್ರತೆಯಲ್ಲಿ ಪರಮಾತ್ಮನ ಧ್ಯಾನ ಮಾಡುವುದು, ಅದೇ ಯುಕ್ತಿ. ಅಯುಕ್ತಸ್ಯ ಚ ಬುದ್ಧಿ ಸಮ್ಯಕ್ ಜ್ಞಾನಂ ನಾಸ್ತಿ, ಯಾರಾದರೆ ಅಯುಕ್ತನಾಗಿದ್ದಾನೋ ಅವನಿಗೆ ಬುದ್ಧಿ ಇರೋದಿಲ್ಲ. ಅಂದ್ರೆ ಅಯುಕ್ತನಾದವನಿಗೆ ಬುದ್ಧಿ ಇರೋದಿಲ್ಲ ಅಂದ್ರೆ ಏನು? ಯಾರಿಗಾದರೆ ಮನಸ್ಸಿನ ಏಕಾಗ್ರ ಚಿತ್ತ ಇರೋದಿಲ್ಲವೋ, ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್ ಆನ್ ಗಾಡ್ ಯಾರಿಗೆ ಇರೋದಿಲ್ಲವೋ ಅವನಿಗೆ ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನ, ಒಳ್ಳೆ ಜ್ಞಾನ, ಪೂರ್ಣವಾದ ಜ್ಞಾನ ಅವನಿಗೆ ಬರೋದಿಲ್ಲ. ಅಂದ್ರೆ ಬ್ರಹ್ಮ ಅಪರೋಕ್ಷ ಜ್ಞಾನ ಅವನಿಗೆ ಆಗೋದಿಲ್ಲ. ಈ ಕೆನಾಟ್ ಆಪ್ಟೈನ್ ಬ್ರಹ್ಮ ಅಪರೋಕ್ಷ, ಸಮ್ಯಕ್ ಜ್ಞಾನ ಪರಮಾತ್ಮನಲ್ಲಿ ಅಪರೋಕ್ಷ ಜ್ಞಾನ ಇರುವುದೇ ಅದೇ ಸಮ್ಯಕ್ ಜ್ಞಾನ. ಆ ಸಮ್ಯಕ್ ಜ್ಞಾನ ಇರುವುದಿಲ್ಲ, ಬುದ್ಧಿ ಇರುವುದಿಲ್ಲ. ಯಾರಾದರೆ ಏಕಾಗ್ರತೆ ಇರುವುದಿಲ್ಲವೋ ಅವನಿಗೆ ಅಪರೋಕ್ಷ ಜ್ಞಾನ ಇರುವುದಿಲ್ಲ. ತದೇವ ಉಪಪಾದಯತಿ, ಅದನ್ನೇ ಉಪಪಾದನೆ ಮಾಡ್ತಾ ಇದ್ದಾರೆ, ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಏನು? ನಚ ಅಯುಕ್ತಸ್ಯ ಇತಿ, ನಚ ಅಯುಕ್ತಸ್ಯ ಇತಿ ಅನ್ನುವುದು ಇಲ್ಲಿ ನಮಗೆ ನಚ ಅಯುಕ್ತಸ್ಯ ಭಾವನಾ ಅಂತ ಹೇಳಿದ್ದಾರೆ. ನಚ ಅಯುಕ್ತಸ್ಯ ಇತಿ ಶಾಂತಿ ಮುಕ್ತಿ, ಅಯುಕ್ತನಾದವನಿಗೆ ಭಾವನೆ ಇರೋದಿಲ್ಲ, ಭಾವನೆ ಇಲ್ಲದೆ ಇದ್ರೆ ಶಾಂತಿ ಆಗೋದಿಲ್ಲ. ಭಾವನೆ ಅಂದ್ರೆ ಏನು? ಅಪರೋಕ್ಷ ಜ್ಞಾನ. ಯಾರಾದ್ರೆ ಏಕಾಗ್ರಚಿತ್ತ ಇರೋದಿಲ್ಲವೋ ಅವನಿಗೆ ಅಪರೋಕ್ಷ ಜ್ಞಾನ ಇರುವುದಿಲ್ಲ. ಯಾರಿಗೆ ಅಪರೋಕ್ಷ ಜ್ಞಾನ ಇರುವುದಿಲ್ಲವೋ ಅವನಿಗೆ ಶಾಂತಿ ಇರೋದಿಲ್ಲ, ಮೋಕ್ಷ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ರೆ ನಚ ಅಯುಕ್ತಸ್ಯ ಇತಿ ಶಾಂತಿ ಮುಕ್ತಿ, ಶಾಂತಿರ್ ಮೋಕ್ಷ ಅಥ ನಿರ್ವಾಣಂ ಇತ್ಯಭಿಧಾನಾತ್. ಶಾಂತಿ ಶಬ್ದಕ್ಕೆ ಮೋಕ್ಷ ಅಂತರ್ಥ, ಮುಕ್ತಿ ಅಂತರ್ಥ. ಯಾಕೆ ಅಂದರೆ ಶಾಂತಿ ಮೋಕ್ಷ ಅಥ ನಿರ್ವಾಣಂ ಅನ್ನುವ ಡಿಕ್ಷನರಿ ಡೆಫಿನಿಷನ್ ಪ್ರಕಾರವಾಗಿಯೇ ಶಾಂತಿ ಮೋಕ್ಷ ನಿರ್ವಾಣ ಇವೆಲ್ಲವೂ ಕೂಡ ಪರ್ಯಾಯ ಶಬ್ದಗಳು, ದೇ ಆಲ್ ಕನ್ವೇ ದ ಸೇಮ್ ಮೀನಿಂಗ್ ಅಂತ ಹೇಳಿ ಡಿಕ್ಷನರಿನಲ್ಲಿ ಹೇಳಿದ್ದಾರೆ. ಸೊ ಅದನ್ನೇ ಆಚಾರ್ಯರು ಕೋಟ್ ಮಾಡಿ ಶಾಂತಿ ಅಂದ್ರೆ ಮೋಕ್ಷ, ಸುಖ ಇರುವುದಿಲ್ಲ ಅವರಿಗೆ ಅನ್ನೋದನ್ನು ಹೇಳಿದ್ದಾರೆ. ತಾತ್ಪರ್ಯದಲ್ಲಿ ಶಾಂತಿ ಅನ್ನೋ ಶಬ್ದಕ್ಕೆ ಇನ್ನೊಂದು ಮುಖವನ್ನು ಕೊಡ್ತಾ ಇದ್ದಾರೆ. ಮೋಕ್ಷ ಇರೋದಿಲ್ಲ ಅದು ಕರೆಕ್ಟ್, ಭಾಷೆಯಲ್ಲಿ ಹೇಳಿದ್ದು ಕರೆಕ್ಟ್, ಇನ್ನೊಂದು ಮುಖವನ್ನು ಕೊಡ್ತಾ ಇದೆ, ಅನದರ್ ಆಸ್ಪೆಕ್ಟ್ ಆಫ್ ಇಟ್. ಶಾಂತಿ ಭಗವನ್ನಿಷ್ಠ ಶಮೋ ಮನ್ನಿಷ್ಠ ಇತಿ ಭಾಗವತೆ, ಭಾಗವತದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಶಾಂತಿ ಭಗವನ್ನಿಷ್ಠ ಶಮೋ ಮನ್ನಿಷ್ಠೇತಿ ಭಾಗವತಿ ಅಂಥೇಳಿ. ಸೊ ಅದಕ್ಕೆ ಶಾಂತಿ ಅನ್ನೋ ಶಬ್ದಕ್ಕೆ ಭಗವಂತನಲ್ಲಿ ನಿಷ್ಠೆ, ನಿಷ್ಠೆ ಅಂದರೆ ಅವನೇ ಎಲ್ಲದಕ್ಕೆ ಮೂಲನಭೂತನಾಗಿದ್ದಾನೆ, ಅವನು ಬಿಟ್ಟರೆ ನನಗೆ ಬೇರೆ ಯಾವುದು ಬೇಡ ಅಂತ ಮನಸ್ಸನ್ನು ಸ್ಥಿರವಾಗಿ ಅವನಲ್ಲಿ ನಿಲ್ಲಿಸುವುದೇ ಅದೇ ಶಾಂತಿ ಅಂತ ಅರ್ಥ. ಅಂದರೆ ಪರಮಾತ್ಮ ನನ್ನಲ್ಲಿ, ಅಂದರೆ ಪರಮಾತ್ಮನಲ್ಲಿ ನಿಷ್ಠರಾಗಿರುವುದೇ ಶಾಂತಿಯು ಅಂತ ಭಾಗವತದಲ್ಲಿ ಹೇಳಿದ ಕೋಟ್, ಭಾಗವತದ ಉಕ್ತಿ ಇದು, ಭಾಗವತದ ವಚನೆ, ಭಾಗವತದ ಡೆಫಿನಿಷನ್ ಅದನ್ನೇ ಹೇಳ್ತಾ ಇದ್ದಾರೆ ತಾತ್ಪರ್ಯದಲ್ಲಿ. ಸೊ ಶಾಂತಿ ಶಬ್ದಕ್ಕೆ ಕೇವಲ ಚಿತ್ತ ನಿರೋಧ ಅಂತ ಅರ್ಥಲ್ಲ, ಶಾಂತಿ ಶಬ್ದಕ್ಕೆ ಏನಂತ ಅರ್ಥ, ಭಗವಂತನಲ್ಲಿ ನಿಷ್ಠೆ ಅಂತ ಅರ್ಥ. ಸೊ ಶಾಂತಿ ಹೇಗೆ ಬರುತ್ತೆ, ಏಕಾಗ್ರ ಚಿತ್ತನಾದವನಿಗೆ ಅಪರೋಕ್ಷ ಜ್ಞಾನ ಬಂದು, ಅಪರೋಕ್ಷ ಜ್ಞಾನ ಬಂದವನು ಭಗವಂತನಲ್ಲಿ ಏಕಾಗ್ರವಾಗಿ ತಾನು ಚಿತ್ತವನ್ನು ನಿಲ್ಲಿಸ್ತಾನೆ. ಸೊ ಕೇವಲ ಚಿತ್ತ ನಿರೋಧವಲ್ಲ, ಭಗವಂತನಲ್ಲಿ ಶಾಂತಿ ಶಬ್ದಕ್ಕೆ ಭಗವಂತನಲ್ಲಿ ಯಾವಾಗಲೂ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು ಅದೇ ಶಾಂತಿ ಶಬ್ದ ಅರ್ಥ. ಅದರ ಮೂಲಕವಾಗಿ ಅಪರೋಕ್ಷ ಜ್ಞಾನ ಬಂದು ಭಗವಂತನ ಅನುಗ್ರಹವಾಗಿ ಮೋಕ್ಷ ಸಿಗತ್ತೆ, ಮೋಕ್ಷದ ಸುಖ ಸಿಕ್ಕಿದವನಿಗೆ ಅವನಿಗೆ ನಿತ್ಯ ಆನಂದ ಇರುತ್ತೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ಇವತ್ತಿನ ಪಾಠ ನಿಲ್ಲಿಸೋಣ. ನೆಕ್ಸ್ಟ್ ವೀಕ್ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಅನುಸೃಸುವ ವಾತ್ ಕರೋಮಿ ಇತ್ಯುಕ್ತಃ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.